హయగ్రీవం చిదానంద విగ్రహం సదనుగ్రహం దశగ్రీవచ్ఛిదం శాపాన్మణిగ్రీవ విమోచనం స్వనామగ్రహణాదేవానిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసారణసే ఉత్తుంగవాక్తరంగాయ మధ్వదుగ్ధాబ్ధయే నమః గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే నీలాకరార్చిత అనంత లీలా గోపాల పాలితాన్ విద్యాపయోనిధీన్ వందే బ్రహ్మ విద్యా గురున్ మమ బ్రహ్మచర్య హరిప్రీతి సువిద్యా బాధశాలిన ఇష్టదాన్ కష్టహర్తృన్న విద్యామాన్యాన్ మునీన్ నమః వాదిరాజపదద్వంద్వ వారిజాసక్త మానసాన్ విశ్వప్రియ గురూన్ వందే మందోహం దేవి శుద్ధయే సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంత్యేవాశవతో బింబసన్నిధు చింతామణిం స్వభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందే హ్యభీష్టదం అజ్ఞానతిమిరచ్ఛేదం బుద్ధిసంపత్పదాయకం విజ్ఞాన విమలం శాంతం విజయాఖ్యగురుం భజే. గోప ప్రకర సంకాశం గోపాలర్చన తత్పరం గోదేవ వంద్య పాదాబ్జం గోపాలాఖ్యగురుం భజే. జలజేష్ట నిభాకారం జగదీశ పదాశ్రయం జగతీతర విఖ్యాతం జగన్నాథ గురుం భజే. హరికథామృత సార గురుగణ కరుణ దిందాపతి తుపేళువే పరమ భగవద్భక్తరిదనాదరది కేళువదు శ్రీ గురుభ్యో నమః. హరి ఓం. ಯಾರಲ್ಲಿ ಈ ಕಲಿ ಮೊದಲಾದಂಥವರ ಆವೇಶ ಬರುತ್ತೆ, ಯಾರಲ್ಲಿ ಬರಲ್ಲ, ಇದನ್ನು ತಿಳಿಸಿಕೊಡ್ತಾರೆ. ಸರಿ, ಇವರಲ್ಲಿ ಕಲಿಯ ಆವೇಶ ಬರಲ್ಲ. ಯಾರ್ಯಾರು ಹೇಳ್ತಾರೆ? ವಿಧಿ, ಮಾರುತಿ, ಸರಸ್ವತಿ, ಭಾರತಿ ಹೇಳ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ಹುತವಹಾಕ್ಷಾದಿ ಅಮರರೆಲ್ಲರೂ ಯುತರು ಕಲ್ಯಾವೇಶ. ವಿಧಿ, ಮಾರುತಿ, ಸರಸ್ವತಿ, ಭಾರತಿ ಅವತಾರದೊಳಗಿಲ್ಲ. ಕೃತಪೂತಾಂಜಲಿಯಿಂದ ತನ್ನಯ ಪಿತನ ಸಮ್ಮುಖದಲ್ಲಿ ನಿಂದಾನತಿಸಿ ಭಿನ್ನಯಿಸಿದನು ಎನ್ನೊಳು ಕೃಪೆಯ ಮಾಡೆಂದು ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ವಿಧಿ, ಮಾರುತಿ, ಸರಸ್ವತಿ, ಭಾರತಿ ಇವರಿಗೆಲ್ಲ ಕೂಡ ವಿಶೇಷವಾಗಿ ಮೂಲ ರೂಪದಲ್ಲಿ ಕಲಿಯಾವೇಶವಿಲ್ಲ. ಇದು ಚೆನ್ನಾಗಿ ನಾವು ತಿಳಿಯಬೇಕಾದ ವಿಚಾರವನ್ನು ಇಂದ್ರೆ ದೈತ್ಯ ತಾರತಮ್ಯ ಸಂಧಿಯಲ್ಲಿ ನಾವು ತಿಳಿಯಬೇಕಾದ ಪ್ರಧಾನ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅಂದರೆ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರಿಗೆ ಕಲಿಯಾವೇಶವಿಲ್ಲ. ಎಲ್ಲಿ ಅಂದರೆ ಮೂಲ ರೂಪದಲ್ಲೂ ಇಲ್ಲ, ಅವತಾರ ರೂಪಗಳಲ್ಲೂ ಇಲ್ಲ. ಆದರೆ ರುದ್ರಾದಿ ದೇವತೆಗಳಿಗೆ, ರುದ್ರಾದಿ ದೇವತೆಗಳು ಅಂದರೆ ತತ್ವಾಭಿಮಾನಿ ದೇವತೆಗಳಿಗೆ ಮೂಲ ಸ್ವರೂಪದಲ್ಲಿ ಕಲ್ಯಾವೇಶರಹಿತರು. ಅವತಾರ ರೂಪಗಳಲ್ಲಿ ವಿಶೇಷವಾಗಿ ಕಲಿಯಾವೇಶ ಉಂಟು, ಅವತಾರ ರೂಪಗಳಲ್ಲಿ ಕಲಿಯಾವೇಶವಿದೆ, ಮೂಲ ರೂಪದಲ್ಲಿಲ್ಲ. ಆದರೆ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರಿಗೆ ಮೂಲ ರೂಪದಲ್ಲೂ ಕಲಿಯ ಆವೇಶವಿಲ್ಲ, ಅವತಾರ ರೂಪದಲ್ಲೂ ಇಲ್ಲ. ಸರಿ, ಇದು ತಿಳಿದದ್ದಕ್ಕೆ ನಮಗೇನು ಉಪಯೋಗ? ಅದಕ್ಕೆ ಹೇಳ್ತಾ ಇದ್ದಾರೆ, ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ಸನ್ನಿಧಾನ ನಮ್ಮಲ್ಲಿ ಯಾವಾಗಿರುತ್ತೆ? ವಾಯು ಬ್ರಹ್ಮದೇವರು, ವಾಯುದೇವರು, ಸರಸ್ವತೀ ದೇವಿ, ಭಾರತೀ ದೇವಿ ನಮ್ಮ ಶರೀರದಲ್ಲಿ ಎಲ್ಲ ಕಡೆ ಇದ್ದೇ ಇರ್ತಾರೆ. ಆ ಒಂದು ಇರುವುದು ಇಲ್ಲಿ ಹೇಳಿಲ್ಲ. ಅಷ್ಟು ಮಾತ್ರ ಇದ್ರೆ ಸಾಲದು, ವಿಶೇಷ ಸನ್ನಿಧಾನ ನಮ್ಮಲ್ಲಿ ಬಂದರೆ ಆವಾಗ ಕಲಿ ಆವೇಶಾದಿಗಳು ನಮ್ಮಲ್ಲಿ ಇರಲ್ಲ. ಅಂದರೆ ದೇವತೆಗಳಲ್ಲಿ ಕಲ್ಯಾವೇಶಾದಿಗಳು ಇರಬಾರದು ಅಂದರೆ ಅಲ್ಲಿ ವಾಯುದೇವರ ಸನ್ನಿಧಾನ ಜಾಸ್ತಿ ಬಂದಿರಬೇಕು. ನಮಗೆ ಆವೇಶ ಬೇಕಾಗಿಲ್ಲ, ಡೈರೆಕ್ಟ್ ಅವರೇ ಮಾಡಿಸ್ತಾರೆ ನಮ್ಮ ಜೊತೆಗೆ ಕಲ್ಯಾದಿಗಳೆಲ್ಲ. ಈ ಕಲಿಯ ಕಾಟ ನಮಗಿಲ್ಲದೆ ಹೋಗಬೇಕಾದರೆ ನಾವೇನು ಮಾಡಬೇಕು? ಕಲಿಯ ಕಾಟ ನಮಗಿಲ್ಲದೆ ಹೋಗಬೇಕಾದರೆ ನಾವೇನು ಮಾಡಬೇಕು ಅಂದರೆ ಹೇಳ್ತಾ ಇದ್ದಾರೆ, ನಾವು ವಾಯುದೇವರನ್ನ, ಬ್ರಹ್ಮದೇವರನ್ನ ಆಖಣಾಶ್ಮ ಸಮರು ಅಂದರೆ ಇದು ಉಪನಿಷತ್ತಿನಲ್ಲಿ ಬಂದಿರತಕ್ಕಂಥ ವಿಚಾರ. ದೇವತೆಗಳೆಲ್ಲ ಸೇರಿದರು, ಭಗವಂತನ ಯಾವ ಪ್ರತಿಮೆಯಲ್ಲಿ ಉಪಾಸನೆ ಮಾಡಿದರೆ ನಮಗೆ ಸಾಧನೆ ಸರಿಯಾಗಿ ಆಗುತ್ತೆ ಅಂತ ಚಿಂತನೆ ಮಾಡಲಿಕ್ಕೆ ನೋಡಿದರು. ಅದಕ್ಕೆ ಒಬ್ಬೊಬ್ಬ ದೇವತೆಯ ಪ್ರತಿಮೆ ಎಲ್ಲ ಇಟ್ಟುಕೊಂಡು ಅಲ್ಲಿ ಭಗವಂತನ ಉಪಾಸನೆ ಮಾಡಲಿಕ್ಕೆ ಶುರು ಮಾಡಿದರು. ಆವಾಗ ದೈತ್ಯರು ಗರುಡಶೇಷ ರುದ್ರಾದಿಗಳಿಂದ ಮೊದಲುಗೊಂಡು ಪ್ರತಿಯೊಂದು ಪ್ರತಿಮೆಯನ್ನು ದುಷ್ಟವನ್ನಾಗಿ ಮಾಡಿಬಿಟ್ಟು ಅಲ್ಲಿ ಕಲುಷ ಇರುವಂತೆ ಮಾಡಿದರು, ಹಾಳು ಮಾಡಿದರು ಸನ್ನಿಧಾನ. ಆದರೆ ವಾಯುದೇವರಲ್ಲಿ ಪೂಜಾ ಮಾಡಲಿಕ್ಕೆ ತೊಡಗಿದಾಗ ದೈತ್ಯರು ವಾಯುದೇವರ ಪ್ರತಿಮೆಯನ್ನು ಅಂದರೆ ವಾಯುದೇವರ ಕಡೆಗೆ ಅವರನ್ನು ಕಲುಷಿತವನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಅದು ಹೇಗಾಯಿತು ಅಂದರೆ, ಮಣ್ಣಿನ ಹೆಂಟೆಗಳಿಂದ ಬಂಡೆಗಳನ್ನು ಹಾಕಿ ಹೊಡೆದರೆ ಬಂಡೆಗಳಿಗೆ ಏನಾದರೂ ಆಗುತ್ತಾ? ಏನೂ ಆಗುವುದಿಲ್ಲ, ನಿರ್ವಿಕಾರವಾಗಿರುತ್ತೆ. ಆದರೆ ಹೊಡೆದ ಮಣ್ಣಿನ ಹೆಂಟೆ ತಾನೇ ಪುಡಿಯಾಗಿ ಬಿದ್ದು ಬಿಡುತ್ತೆ. ಹಾಗೆ ವಾಯುದೇವರನ್ನು ವಿಶೇಷ ವಾಯುದೇವರ ಮೇಲೆ ದಾಳಿ ಮಾಡಿದಂಥ ಅಂದರೆ ಅವರ ಪ್ರತಿಮೆಯನ್ನು ಅವರನ್ನು ದೋಷಭರಿತವನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂಥ ದೈತ್ಯರೆಲ್ಲ ಏನಾದರೂ ಅಂದರೆ ಎಲ್ಲರೂ ಮಣ್ಣಿನ ಹೆಂಟೆಯಂತೆ ನಾಶ ಆದರು. ಅಲ್ಲಿ ಆ ಒಂದು ಚಿಂತನೆಯಲ್ಲಿ ಉಪನಿಷತ್ತಿನಲ್ಲಿ ಹೇಳೋದೇನು ಅಂದರೆ, ವಾಯುದೇವರ ಮೇಲೆ ದಾಳಿಗೆ ಬಂದ ದೈತ್ಯರ ಸ್ಥಿತಿ ಹಾಗಾಗುವುದು ಮಾತ್ರ ಅಲ್ಲ, ವಾಯುದೇವರನ್ನು ಆಖಣಾಶ್ಮ ಸಮ ಅಂತ ಯಾರು ಚಿಂತನೆ ಮಾಡತಾ, ತಮ್ಮೊಳಗೆ ವಾಯುದೇವರ ಚಿಂತನೆ ಮಾಡತಾ, ವಾಯುದೇವರ ಸನ್ನಿಧಾನ ತಮ್ಮೊಳಗೆ ಜಾಸ್ತಿ ಆಗುವಂತೆ ಯಾರು ವಾಯುದೇವರ ಪ್ರಾರ್ಥನಾದಿಗಳನ್ನು ಮಾಡುತ್ತಾರೆ, ಅಂಥವರ ತಂಟೆಗೆ ಬಂದರೂ ಕಲ್ಯಾದಿಗಳು ಪುಡಿ ಪುಡಿ ಆಗಿ ಬಿಡ್ತಾರೆ. ಆದ ಕಾರಣ ಇಲ್ಲಿ ದೊಡ್ಡ ಸೂತ್ರವನ್ನು ಹೇಳಿಕೊಡ್ತಾ ಇದ್ದಾರೆ. ವಾಯುದೇವರ ಸನ್ನಿಧಾನ ನಮ್ಮಲ್ಲಿ ಜಾಸ್ತಿ ಆಗಬೇಕು. ವಾಯುದೇವರ ಸನ್ನಿಧಾನ ನಮ್ಮಲ್ಲಿ ಹೇಗೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಎಡಬಿಡದೆ ವಾಯುದೇವರ ಚಿಂತನ, ವಾಯುದೇವರಲ್ಲಿ ಪ್ರಾರ್ಥನ, ನಮ್ಮಲ್ಲಿ ವಾಯುದೇವರ ಸನ್ನಿಧಾನದ ಚಿಂತನ, ಅದನ್ನು ನಾವು ಮಾಡ್ತಾ ಬಂದರೆ ನಮ್ಮೊಳಗೆ ವಾಯುದೇವರು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೃಕಾಲ, ಕೂರ್ಮ, ದೇವದತ್ತ, ಧನಂಜಯಾದಿ ಅನೇಕ ರೂಪಗಳಿಂದ ವಾಯುದೇವರು ನಮ್ಮಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಆ ಪ್ರಾಣವ್ಯಾಪಾರ ಪ್ರಕರಣ ಅಂತ ಷೋಡಶಿಯಲ್ಲಿ ಬರುತ್ತೆ, ವಾಯುದೇವರ ಚಿಂತನಾ ಪ್ರಕರಣ. ಅದನ್ನು ದಿನಕ್ಕೊಮ್ಮೆ ಮಾಡುವುದಲ್ಲ, ಅದರಲ್ಲಿ ದಿನವಿಡೀ ತೊಡಗಿರಬೇಕು. ಅಂದರೆ ಪ್ರಾಣದೇವರ ಸನ್ನಿಧಾನ ಬೆಳೆಯಬೇಕೆಂಬ ಒಂದೇ ಗುರಿ. ಅದರಿಂದ ವಿಶೇಷವಾಗಿ ವಾಯುದೇವರನ್ನೇ ಚಿಂತನೆ ಮಾಡುತ್ತಾ ಹೊರಟದ್ದು. ಆವಾಗ ವಾಯುದೇವರು ವಿಶೇಷ ನಮಗೆ ಅನುಗ್ರಹ ಮಾಡಿ, ಅಪ್ಪ ನಾನು ಬಂದಿದ್ದೇನೆ ಅಂತ ಅನುಗ್ರಹ ಮಾಡಿದ ಕೂಡಲೇ ಅವರ ಅನುಗ್ರಹದಿಂದ ವಿಶೇಷವಾಗಿ ಭಗವಂತನಲ್ಲಿ ನಾವು ಗುರಿ ಇಟ್ಟುಕೊಂಡು ಹೊರಡಬಹುದು. ಇದು ಕ್ರಮಗಳು, ಇವೆಲ್ಲ ಕ್ರಮಗಳು. ಯಾವ ಇದಕ್ಕಿಂತ ಮೊದಲೇನು ಮಾಡಬೇಕು ಅಂದರೆ ವಾಯುದೇವರು ನಮಗೆ ಯಾವ ಗುರುಗಳ ಮೂಲಕ ಅನುಗ್ರಹ ಮಾಡಲಿಕ್ಕಿದ್ದಾರೋ, ಮಾಡ್ತಾ ಇದ್ದಾರೋ, ಆ ಗುರುಗಳ ಸನ್ನಿಧಾನ ನಮ್ಮ ಶರೀರದಲ್ಲಿ, ಹೃದಯದಲ್ಲಿ ಬೆಳೆಯಬೇಕು. ದೊಡ್ಡವರಾದ ಗುರುಗಳ ಸನ್ನಿಧಾನ ಬೆಳೆಯಬೇಕು, ವಾಯುದೇವರ ಸನ್ನಿಧಾನ ಬೆಳೆಯಬೇಕು, ಹಾಗೇ ಅವರ ಸಮಾನರಾಗಿರತಕ್ಕಂಥ ನಮ್ಮ ವಾದಿರಾಜಗುರು ಸಾರ್ವಭೌಮರ ಸನ್ನಿಧಾನವು ಬೆಳೆಯಬೇಕು ನಮ್ಮಲ್ಲಿ. ಈ ರೀತಿಯಾಗಿರತಕ್ಕಂಥ ಚಿಂತನೆ ಯಾರು ಮಾಡಿಕೊಳ್ಳುತ್ತಾರೆ ಅವರಿಗೆ ಈ ಕಲಿ ಕಾಲದಲ್ಲಿ, ಕಲಿಯುಗದಲ್ಲಿ ಸಾಧನೆ ಭದ್ರವಾಗಿ ಮಾಡಿಕೊಂಡು ದಾಟಿಕೊಂಡು ಹೋಗಲಿಕ್ಕೆ ಬೇಕಾದ ಅತ್ಯಂತ ಒಳ್ಳೆ ಉಪಾಯ ಎಂಬುದನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ನಂತರ ಈ ವಿಷಯವನ್ನು ಬ್ರಹ್ಮದೇವರು ದೇವರಿಗೆ ಕೈಜೋಡಿಸಿ ಈ ವಿಷಯಗಳನ್ನು ಹೇಳಿ ಪುಟಾಂಜಲಿಯಿಂದ ತನ್ನಯ ಪಿತನ ಸಮ್ಮುಖದಲ್ಲಿ ಬ್ರಹ್ಮದೇವರು ತಮ್ಮ ತಂದೆಯಾಗಿರತಕ್ಕಂಥ ನಾರಾಯಣ ದೇವರ ಸನ್ನಿಧಾನದಲ್ಲಿ ನಿಂದು ಆನತಿಸಿ ಭಿನ್ನಯಿಸಿದನು. ನಮಸ್ಕಾರ ಪೂರ್ವಕವಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿದರು ಏನು ಅಂತ. ನಮ್ಮಲ್ಲೇನು ವಿಶೇಷವಾಗಿ ಕಲಿ ಆವೇಶವಿಲ್ಲ ಅಂತ ಹಾಗೆ ಹೇಳಲಿಕ್ಕಲ್ಲ, ನಿಮ್ಮ ಅನುಗ್ರಹದಿಂದ ನಮಗೆ ಆ ಕಾಟವಿಲ್ಲ, ಆದ್ದರಿಂದ ಕೃಪೆಯ ಮಾಡಬೇಕು ನಮ್ಮ ಮೇಲೆ ಅಂತ ವಿಶೇಷವಾಗಿ ಹೇಳ್ತಾರೆ. ತ್ವಯಿಹಿ ಅವಿಚ್ಛಿನ್ನ ಭಕ್ತಾಯ ದಯಾಂ ಕುರು ಮಹಾಮತೇ ಇತಿ ಸ್ತುತ್ವಾ ಹರಿಂ ಬ್ರಹ್ಮ ಸ್ಥಿತಃ ಪ್ರಾಂಜಲಿಹಿ ಅಗ್ರತಃ ಇತಿ ಗಾರುಡೇ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಯ್ಯ, ನಿನ್ನಲ್ಲಿ ಅಚ್ಛಿನ್ನ ಭಕ್ತಿಯನ್ನು ಕೊಟ್ಟಿದ್ದಿ ನಮಗೆ, ನಿನ್ನ ಅಚ್ಛಿನ್ನ ಭಕ್ತರಯ್ಯ ನಾವು, ಆದ್ದರಿಂದ ನಮ್ಮಲ್ಲಿ ದಯಾ ಮಾಡು ಇಲ್ಲಿ ಹೇಳ್ತಾ ಇದ್ದಾರೆ. ವಿಶೇಷವಾದ ಮಾತು ಏನಿದು, ಏತಾದೃಶೋಪಿ ಅಹಂ ದೇವ ನಚಶಕ್ತ ಸ್ತುತೌ ಸ್ತವ. ನಾನು ಅಚ್ಛಿನ್ನ ಭಕ್ತನಾಗಿದ್ದರು, ಕಲಿಯ ಆವೇಶಾದಿಗಳು ಇಲ್ಲದಿದ್ದರೂ ಏತಾದೃಶೋಪಿ ಹೇ ದೇವ ಅಹಂ ತವ ಸ್ತುತವು ನಚಶಕ್ತ, ನಿನ್ನ ಸ್ತೋತ್ರ ಮಾಡೋದರಲ್ಲಿ ನಾನು ಶಕ್ತನಯ್ಯ, ಅಶಕ್ತನಲ್ಲ, ಪೂರ್ಣ ಶಕ್ತಿ ನನಗಿಲ್ಲ, ಸ್ವಲ್ಪ ಮಾಡ್ತಾ ಇದ್ದೇನೆ. ದಯಾಂ ಕುರು ಮಹಾಪ್ರಭೋ, ನನ್ನ ಮೇಲೆ ದಯಾ ಮಾಡಿ ನಿನ್ನ ಸ್ತೋತ್ರ ಮಾಡುವಂತೆ ಅನುಗ್ರಹ ಮಾಡು ಅಂತ ಬ್ರಹ್ಮದೇವರು ಕೇಳಿಕೊಂಡದ್ದು. ನಂತರ ಮುಂದೆ ಹೇಳ್ತಾ ಇದ್ದಾರೆ ಇಲ್ಲಿ ಹುತವಹಾಕ್ಷ ಅಂದರು. ಹುತ ಅಂದರೆ ಯಾವುದು ಆಹುತಿಯನ್ನು ಕೊಡುತ್ತೇವೆ ಆ ಹುತ, ಅದನ್ನು ವಹ ಹೊತ್ತುಕೊಂಡು ಹೋಗುವವರು ದೇವತೆಗಳಿಗೆ, ಯಾವ ಯಾವ ದೇವತೆಗಳಿಗೆ ಯಾವ ಯಾವ ಆಹುತಿಯನ್ನು ನಾವು ಕೊಡ್ತೇವೋ ಅದನ್ನು ಹೊತ್ತುಕೊಂಡು ಹೋಗಿ ಅವರಿಗೆ ಕೊಡುವಂಥವರು ಅಗ್ನಿದೇವರು. ಅವರನ್ನು ಹುತವಹ ಅಂತ ಕರೆದರು. ಅವರನ್ನೇ ಅಕ್ಷ ಅಂದರೆ ಕಣ್ಣಲ್ಲಿ ಹೊಂದಿರತಕ್ಕಂಥವ್ರು. ಸೂರ್ಯ ಚಂದ್ರ ಅಗ್ನಿ ಮೂವರನ್ನ ಮೂರು ಕಣ್ಣಲ್ಲಿ ಹೊಂದಿರತಕ್ಕಂಥವರು ರುದ್ರದೇವರು. ಅಗ್ನಿಯನ್ನೇ ಹುತವಹನನ್ನೇ ಅಕ್ಷಿಯಲ್ಲಿ ಹೊಂದಿರತಕ್ಕಂಥವರು ಹುತವಹಾಕ್ಷ ಅಂದರೆ ರುದ್ರದೇವರು. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ಅಲ್ಲಿ ಆ ಸುಂದರವಾದ ಮಾತದು ರುದ್ರದೇವರ ಕಣ್ಣಲ್ಲೇ ಅಗ್ನಿ ಇದ್ದಾರೆ, ಸೂರ್ಯಚಂದ್ರರಿದ್ದಾರೆ, ತಮ್ಮ ಮೇಲೆ ಬಾಣಪ್ರಯೋಗ ಮಾಡಿದ ಮನ್ಮಥರನ್ನು ಸುಟ್ಟಾಕಿದರು. ಆದರೆ ಅವತಾರ ಕಾಲದಲ್ಲಿ ಕಲ್ಯಾದಿಗಳ ಆವೇಶ ಅವರಿಗೂ ಬಿಡಿಸಿಕೊಳ್ಳಿಕ್ಕಾಗಲ್ಲ ಅಂತಹದ್ದನ್ನು ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾರೆ, ದ್ವೇಷಿ ದೈತ್ಯರ ತಾರತಮ್ಯವು ದೂಷಣೆಯು ಭೂಷಣಗಳನ್ನದೆ ದೋಷವೆಂಬುವ ದ್ವೇಷಿ ನಿಶ್ಚಯ ಇವರ ನೋಡಲ್ಕೆ ಕ್ಲೇಶಗಳ ನೈದುವನು ಬಹುವಿಧ ಸಂಶಯವು ಬಡಸಲ್ಲ ವೇದವ್ಯಾಸ ಗರುಡ ಪುರಾಣದಲ್ಲಿ ಪೇಳಿದನು ಋಷಿಗಳಿಗೆ. ಈ ದ್ವೇಷಿಗಳಾಗಿರ್ತಕ್ಕಂಥ ಭಗವಂತನ ದ್ವೇಷಿಗಳಾದ ದೈತ್ಯರ ತಾರತಮ್ಯ, ಇವರು ದೇವರ ದ್ವೇಷ ಮಾಡುತ್ತಾರೆ, ಭಗವದ್ ಭಕ್ತರ ನಿಂದ ಮಾಡುತ್ತಾರೆ, ಇಂಥವರ ದೂಷಣೆಯು ಈ ಹರಿನಿಂದಕರನ್ನ ನಿಂದಾ ಮಾಡುವುದೇ ಮಹಾಧರ್ಮ, ಅದು ನಮಗೆ ಭೂಷಣ ಅಂತ ಹೇಳ್ತಾ ಇದ್ದಾರೆ. ನಾವು ಏನೇನು ಮೈ ಮೇಲೆ ಭೂಷಣಗಳು ಹಾಕ್ಕೋಬೇಕು ಅಂದರೆ ಹರಿಭಕ್ತರನ್ನ ಹರಿಯನ್ನ ಹರಿಭಕ್ತರನ್ನ ದೂಷಣ ಮಾಡುವಂಥವರನ್ನ ನಾವು ದೂಷಣ ಮಾಡಿದರೆ ಅದೇ ನಮಗೆ ಆಭರಣ ಅಂತ. ಹಾ, ನಾವು ದೇವರ ದರ್ಶನಕ್ಕೋ ರಾಯರ ದರ್ಶನಕ್ಕೋ ಎಲ್ಲಿಗಾದರೂ ಹೋದಾಗ ಏ ದೇವಸ್ಥಾನಕ್ಕೆ ಹೋಗ್ತಾ ಸ್ವಲ್ಪ ರೆಡಿಯಾಗಿ ಹೋಗಬೇಕು ಅಂತ ಚೆನ್ನಾಗಿ ಸೋಪ್ ಹಾಕಿ ಮುಖ ತೊಳೆದು ಎಲ್ಲ ಮಾಡಿಕೊಂಡು ಆಭರಣಗಳೆಲ್ಲ ಹಾಕ್ಕೊಂಡು ಹೊಳೀತಾ ಹೋಗ್ತೀವಲ್ಲ, ನಮ್ಮ ಮುಖ ನೋಡಲ್ಲ ರಾಯರು. ಆದರೆ ಯಾರಾದರೆ ವಿಶೇಷವಾಗಿ ಭಗವಂತನ ಭಗವದ್ಭಕ್ತರ ಸ್ತೋತ್ರ ಮಾಡತ್ತಾ ಭಗವಂತನ ಭಗವದ್ಭಕ್ತರ ನಿಂದಾ ಮಾಡುವವರ ನಿಂದಾ ಮಾಡಿ ಬಂದಿರುತ್ತಾರೆ, ಅವರನ್ನು ನೋಡಿದುಕೊಳ್ಳಿ ಮೈ ಮೇಲೆ ಆಭರಣಗಳಂತೆ ಹೊಳಿತಾ ಇರುತ್ತಂತೆ. ರಾಯರು ಅವ್ರ ಕಡೆ ನೋಡ್ತಾರಂತೆ, ಯಪ್ಪ ಒಳ್ಳೆ ಆಭರಣ ಹಾಕ್ಕೊಂಡು ಬಂದಿಯ ವಾ ಅಂತ ಹತ್ರ ಕರೀತಾರಂತೆ. ಯಾಕಂದ್ರೆ ಆಭರಣ ಹಾಕ್ಕೊಂಡು ಬಂದರೆ ಅವ್ರು ನೋಡಿರ ಏನು ಎಷ್ಟು ಚೆನ್ನಾಗಿದೆ ಆಭರಣ ಅಂತ ನಮ್ಮ ಅಮ್ಮ ಮಾತಾಡಿಸ್ತೀವಲ್ಲ, ಒಳ್ಳೆ ಆಭರಣ ಹಾಕ್ಕೊಂಡು ಬಂದು ಅವ್ರ ಕಡೆ ಕಣ್ಣು ಹೋಗುತ್ತೆ. ಅದೇ ಥರ ರಾಘವೇಂದ್ರ ಸ್ವಾಮಿಗಳಂತಹ ಮಹಾನುಭಾವರು ಜ್ಞಾನಿಗಳಿಗೆ ಎಲ್ಲರಿಗೂ ನಾವು ಇಂಥ ಆಭರಣಗಳನ್ನು ಹಾಕ್ಕೊಂಡರೆ ಎರಡು ಆಭರಣ ಯಾವುದು ಅಂದರೆ ಭಗವಂತನ ಸ್ತೋತ್ರ ಮಾಡುವುದು ಭಗವದ್ಭಕ್ತರ ಸ್ತೋತ್ರ ಮಾಡುವುದು ಒಂದು ರೀತಿಯಾದ ಆಭರಣಗಳಾದರೆ ಇನ್ನು ಹರಿ ಗುರು ನಿಂದಕರ ನಿಂದ ಮಾಡುವುದೇನಿದೆ ಅದು ಇನ್ನು ವಿಶೇಷ ಆಭರಣ ವಜ್ರಾಭರಣ. ಆ ಆಭರಣವನ್ನು ಧಾರಣೆ ಮಾಡಿಕೊಂಡು ಹೋಗಬೇಕಂತೆ. ಅದು ಭೂಷಣ ಅಂತ ಅಂದುಕೊಳ್ಳದೆ ಯಪ್ಪ ಅವ್ರನ್ನ ಬೈಬಾರದ್ರಿ ಹಾಗೆಲ್ಲ ಅಂತ ಯಾರಾದರೂ ದೋಷ ಅಂತ ಹೇಳಿದರೆ ಹರಿ ಗುರು ನಿಂದಕರ ನಿಂದ ಅದು ದೋಷಕರ ಅಂತ ಯಾರಾದರೂ ಹೇಳಿದರೆ ಹೇಳ್ತಾರೆ ಅವರಿಗಿಂತ ಇವನೇ ಮಹಾದ್ವೇಷಿ ಹರಿದ್ವೇಷಿ ಅಂತ ಹೇಳ್ತಾ ಇದ್ದಾರೆ. ಇದು ದಾಸರಾಯರ ಮಾತಲ್ಲ, ಗರುಡ ಪುರಾಣದಲ್ಲೇ ಹೇಳಿದ್ದು. ಅಷ್ಟೇ ಅಲ್ಲ, ಈಶಾವಾಸ್ಯ ಉಪನಿಷತ್ತಲ್ಲಿ ಹೇಳ್ತಾರೆ ಭಗವದ್ವೇಷ ಮಾಡತಕ್ಕಂಥವರ ನಿಂದ ಮಾಡಬೇಕು, ಹಾಗೆ ಮಾಡದೆ ಬೇಡಪ್ಪ ನಾ ಮಾಡಲ್ಲ ಅಂಥೇಳಿ ಕೇವಲ ಭಗವಂತನ ಉಪಾಸನೆ ಮಾಡ್ತೀನಿ ನಾನು, ಭಗವದ್ ನಿಂದಕರ ನಿಂದಾ ಮಾಡಲ್ಲ ಅಂದರೆ ಭಗವಂತನ ನಿಂದಾ ಮಾಡಿದವರಿಗೆ ಎಂಥ ಭೀಕರ ದುರ್ಗತಿ ಆಗುತ್ತೋ ಅದಕ್ಕಿಂತ ದುರ್ಗತಿ ಇವನಿಗಾಗುತ್ತೆ. ಯಾಕೆ? ನಿಂದಾ ಮಾಡಿದವರನ್ನು ನಿಂದಾ ಮಾಡಿಲ್ಲ ಆದ್ದರಿಂದ. ಅದನ್ನು ಹೇಳ್ತಾರೆ, ದೋಷವೆಂಬುವ ದ್ವೇಷಿ ನಿಶ್ಚಯ ಇವರ ನೋಡಲ್ಕೆ. ಯಾರು ಈ ಕಲ್ಯಾದಿಗಳನ್ನು ನೋಡಿದ ಕಾಲಕ್ಕೆ ಇವನೇ ದೊಡ್ಡ ದ್ವೇಷಿ. ಅಷ್ಟೇ ಅಲ್ಲ, ಕ್ಲೇಶಗಳನ್ನು ಇದುವನು, ಮಹಾ ಕ್ಲೇಶಗಳು ಪಡ್ತಾನವನು, ಬಹುವಿಧ ನಾನಾ ರೀತಿಯಾದ ಕ್ಲೇಶಗಳು ಪಡ್ತಾನೆ. ಸಂಶಯವೂ ಬಡಸಲ್ಲ, ಅದ್ರ ಸಂಶಯ ಡೌಟೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು ಹೇಳಿದ್ದು ಅಂದರೆ ವೇದವ್ಯಾಸ ಹೇಳಿದನು. ವೇದವ್ಯಾಸ ನಾಮಕ ಭಗವಂತ ಋಷಿಗಳಿಗೆ ಗರುಡ ಪುರಾಣದಲ್ಲಿ ಹೇಳಿದನು ಅಂತ ವಿಶೇಷವಾಗಿ ಸ್ವಾಮಿ ದೇವರೇ ಹೇಳ್ತಾ ಇದ್ದಾರೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಜಾಲಿ ನೆಗ್ಗಿಲು ಕ್ಷುದ್ರ ಶಿಲಿಬರಿಗಾಲ ಪುರುಷನ ಬಾಧಿಪವು ಚಮ್ಮಾಳಿಗೆಯ ಮೆಟ್ಟಿದವ ಗುಂಟೆ ಕಂಟಕಗಳ ಕಂಟಕಗಳ ಭಯ ಚೇಳು ಸರ್ಪ ಬಗ ಕೊಂದ ವಾರ್ತೆಯ ಕೇಳಿ ಮೋದಿ ಬಗಿಲ್ಲವಗ ಯಮನಾಳುಗಳ ಭಯವಿಲ್ಲ ದೈತ್ಯರ ನಿಂದಿಸುವ ನರಗೆ. ಇಲ್ಲಿ ಹೇಳ್ತಾ ಇದ್ದಾರೆ, ಜಾಲಿ ಜಾಲಿ ಗಿಡ, ಮುಳ್ಳಿನ ಗಿಡ, ನೆಗ್ಗಲು ನೆಗ್ಗಲು ಅಂದರೆ ಒಂದೇ ಇದಕ್ಕೆ ಎರಡು ಮುಳ್ಳು ಬರುತ್ತೆ, ಅದನ್ನು ನೆಗ್ಗಿಲು ಮುಳ್ಳು ಅಂತಾರೆ. ಇನ್ನು ಕ್ಷುದ್ರ ಶಿಲೆ, ಚುಪಾದ ಕಲ್ಲಿನ ತುಂಡುಗಳು, ಇವೆಲ್ಲ ಬರಿಗಾಲ ಪುರುಷನ ಬಾಧಿಪವು. ಕಾಲಿಗೆ ಏನು ಹಾಕ್ಕೊಳ್ಳದಂಗೆ ಹೋದರೆ ಚಪ್ಪಲಿ, ಅವರಿಗೆ ಅವೆಲ್ಲ ನೋವು ಕೊಡುತ್ತೆ. ಅದನ್ನು ವಿಶೇಷವಾಗಿ ಚಮ್ಮಾಳಿಗೆಯ ಕಂಟಕಾರಿ ಈ ಚಪ್ಪಲಿ ಹೆಸರು ಏನೇನಿದೆ ಹೇಳ್ತಾರೆ, ಕಂಟಕಾರಿ ಕೆರಹು ಪಾಪೋಸು ಅಂತ ದಾಸರಾಯರು ಬಳಸಿದ ಶಬ್ದಗಳು. ಹಾ, ಒಂದು ವೇಳೆ ಈ ಚಮ್ಮಾಳಿಗೆ, ಚಮ್ಮಾಳಿಗೆ ಅಂದ್ರೆ ಚಪ್ಪಲಿ, ಅದನ್ನು ಮೆಟ್ಟಿದ ಅವಾಗೆ ಆ ಚಪ್ಪಲಿ ಹಾಕ್ಕೊಂಡು ಹೋಗುವವನಿಗೆ ಉಂಟೆ ಕಂಟಕಗಳ ಭಯ. ಆ ಚಪ್ಪಲಿಗೆ ಚುಚ್ಚದಷ್ಟೇ ಹೊರತು ಇವ್ರಿಗೇನು ಚುಚ್ಚಲ್ಲ, ಇವ್ರಿಗೇನು ಮಾಡಲಿಕ್ಕಾಗಲ್ಲ. ಹೌದಾ? ಹಾಗಾದರೆ ಇಲ್ಲಿ ದಾಸರಾಯರ ದೃಷ್ಟಿ ಏನಿದೆ? ನಾವು ಏನನ್ನ ಹಾಕ್ಕೊಂಡರೆ ಯಾವ ತೊಂದರೆ ಇರಲ್ಲ. ಇವಾಗ ತೊಂದರೆಗಳು ಯಾವುದು? ಜಾಲಿ, ನೆಗ್ಗಿಲು, ಕ್ಷುದ್ರ ಶಿಲೆ ಮುಂತಾದ ತೊಂದರೆಗಳು. ಈ ತೊಂದರೆಗಳು ಆ ಸ್ಥಾನ, ಬರೀ ಈ ಕಲ್ಲು ಮುಳ್ಳು ಅಂತಲೇ ಅಲ್ಲ, ಆ ಸ್ಥಾನದಲ್ಲಿರತಕ್ಕ ತೊಂದರೆಗಳು ನಮಗಿವೆ. ಅದು ಇಲ್ಲದೆ ಹೋಗ್ಬೇಕಾದ್ರೆ ನಾವು ಚಪ್ಪಲಿ ಹಾಕ್ಕೊಂಡೋಗ್ಬೇಕು. ಯಾವ ಚಪ್ಪಲಿ ಹಾಕ್ಕೊಂಡು ಹೋಗ್ಬೇಕು? ಯಾವ ತೊಂದರೆಗಳಿವೆ ಅದನ್ನು ಹೇಳ್ತಾರೆ ಇಲ್ಲಿ ವಿಶೇಷವಾಗಿ. ನಾನಾ ರೀತಿಯಾಗಿರತಕ್ಕಂಥ ಈ ಒಂದು ಸಂಸಾರದಲ್ಲಿ ಬರತಕ್ಕಂಥ ತೊಂದರೆಗಳು, ಯಮಧರ್ಮರಾಜರ ಮಂದಿರದಲ್ಲಿ ಬರತಕ್ಕಂಥ ತೊಂದರೆಗಳು, ಯಮಧರ್ಮರಾಜರ ಭಟರು ಬಂದು ನಮ್ಮನ್ನು ಬಡದು ಬಡದು ಕರ್ಕೊಂಡು ಹೋಗುವುದು, ಈ ತೊಂದರೆಗಳೆಲ್ಲ, ಈ ತೊಂದರೆಗಳೆಲ್ಲ ಹೇಳ್ತಾರೆ ದೈತ್ಯರ ನಿಂದಿಸುವ ನರಗೆ. ದೈತ್ಯರ ನಿಂದಾ ಮಾಡುವುದು ಎಂಬುದು ಚಪ್ಪಲಿ. ಆ ಚಪ್ಪಲಿ ಹಾಕ್ಕೊಂಡು ಹೋದರೆ ಯಾವ ಪಾಪದ ಅಂಜಿಕೆ ನಮಗೆ ಇರಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಚೇಳು ಸರ್ಪವಾಗ ಕೊಂದ ವಾರ್ತೆಯ ಕೇಳಿ ಮೋದಿ ಬಗಿಲ್ಲವಾಗ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಈ ಚೇಳು ಸರ್ಪ ಇದನ್ನ ಕೊಂದ ವಾರ್ತೆಯ ಕೇಳಿ ಮೋದಿಪ ಅವೆ. ವಿಶೇಷವಾಗಿರ್ತಕ್ಕಂಥ ಚೇಳನ್ನ ಒಬ್ರು ಕೊಂದ್ರು, ಸರ್ಪವನ್ನ ಕೊಂದ್ರು, ಅದರಿಂದ ಕೊಂದ ವಾರ್ತೆಯ ಕೇಳಿ ಮೋದಿಪಗೆ, ಓ ಸತ್ತ ಅಪ್ಪ ಅಂತ ಹೇಳಿ ಅವನಿಗೆ ಇಲ್ಲ ಅಘ, ಅವರಿಗೆ ಪಾಪವಿಲ್ಲ. ಅದನ್ನು ಪ್ರಹ್ಲಾದರಾದರೆ ಹೇಳ್ತಾರೆ, ತನ್ನ ತಂದೆ ಆಗಿರತಕ್ಕಂಥ ಹಿರಣ್ಯಕಶಿಪು ಸತ್ತಾಗ ಅಯ್ಯ ಸಜ್ಜನರಾದವರು ಪ್ರಹ್ಲಾದ ನಿಮ್ಮಪ್ಪನ್ನೇ ಸೀಳಿ ಹಾಕಿದೆ, ನಿನ್ನ ನೋವಿಲ್ಲೇನೋ. ಆಗ ಪ್ರಹ್ಲಾದ ಹೇಳ್ತಾರೆ, ಸ್ವಾಮಿ ಸಜ್ಜನರಾದವರಿಗೆ ಚೇಳು ಹಾವು ಮೊದಲಾದ್ದನ್ನು ಕೊಂದಾಗ ಅವರಿಗೆ ಸಂತೋಷವಾಗುತ್ತಯ್ಯ, ಅವರಿಗೆ ದುಃಖ ಆಗಲ್ಲ. ಹಾಗೆ ಇವನು ಲೋಕಕಂಟಕನಾಗಿದ್ದ, ಇವನು ಕೊಂದು ಒಳ್ಳೇದು ಮಾಡಿದ್ದೆ ಹರಿಯೇ ಅಂತ ತಂದೆಯನ್ನು ಕೊಂದಾಗ ನೃಸಿಂಹದೇವರಿಗೆ ಪ್ರಹ್ಲಾದರಾಜರು ವಿಶೇಷವಾಗಿ ವಿಜ್ಞಾಪನೆ ಮಾಡಿದ್ದು. ಅದೇ ರೀತಿಯಲ್ಲಿ ಚೇಳು ಸರ್ಪ ಕೊಂದ ವಾರ್ತೆಯ, ಆ ಚೇಳು ಸರ್ಪವನ್ನು ಕೊಂದ ವಾರ್ತೆಯ ಕೇಳಿ ಮೋದಿಪಗೆ ಇಲ್ಲವು ಅಘ, ಯಮನಾಳುಗಳ ಭಯವಿಲ್ಲ. ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಚೇಳು ಸರ್ಪ ಕೊಂದ ವಾರ್ತೆಯನ್ನು ಕೇಳುವವನಿಗೆ ಹೇಗೆ ಪಾಪವಿಲ್ಲವೋ ಹಾಗೆ ದೈತ್ಯರ ನಿಂದ ಮಾಡತಕ್ಕಂಥವನಿಗೆ ಯಾವ ಪಾಪವಿಲ್ಲ, ಯವನಾಳುಗಳ ಭಯವೇ ಇರಲ್ಲ. ಅಂಥದ್ದಿದು ಈ ಚಪ್ಪಲಿ ಹಾಕ್ಕೊಳ್ರಪ್ಪ ಅಂತ ಹೇಳ್ತಾ ಇದ್ದಾರೆ. ಭಾವಸೂಚನಕಾರರು ದಾಸರಾಯರು ಹೇಳಿದಂಥ ಮಾತಿಗೆ ಚೆನ್ನಾಗಿ ಬರೀತಾರೆ, ಅಯಮಪಿ ನ ಕಪೋಲೇನ ಕಲ್ಪಿತ ಜಾಲಿ ನೆಗ್ಗಿಲು ಕ್ಷುದ್ರಶೀಲಿ ಅಂತ ಏನು ಹೇಳಿದರಲ್ಲ, ಇದವರು ಅವರ ಬುದ್ಧಿಗೆ ಬಂದಂತೆ ಹೇಳಿದ್ದಲ್ಲ ದಾಸರಾಯರು. ಕಿಂತು ಶರ್ಕರ ಕಂಟಕಾದಿಭ್ಯ ಇತಿ ಶ್ರೀ ಭಾಗವತೋಕ್ತ ಏವ, ವಿಶೇಷವಾಗಿ ಭಾಗವತದಲ್ಲಿ ಹೇಳಿದ್ದನ್ನೇ ನಮ್ಮ ದಾಸರಾಯರು ಹೇಳಿದ್ದಾರೆ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಪುಣ್ಯಕರ್ಮವ ಪುಷ್ಕರಾದಿ ಹಿರಣ್ಯ ಗರ್ಭಾಂತರ್ಗತ ಬ್ರಹ್ಮಣ್ಯ ದೇವನಿಗರ್ಪಿಸುತ್ತಲಿರು ಪಾಪ ಕರ್ಮಗಳ ಜನ್ಯ ದುಃಖವ ಕಲಿಮುಖದ್ದರಿ ಗುಣ್ಣಲೀವನು ಸಕಲ ಲೋಕ ಶರಣ್ಯ ಶಾಶ್ವತ ಮಿಶ್ರ ಜನರಿಗೆ ಮಿಶ್ರ ಫಲವೀವ. ಸ್ವಾಮಿ ಏನು ಮಾಡುತ್ತಾನೆ, ಪುಣ್ಯಕರ್ಮವ ಏನು ಜೀವರಿಂದ ನಡೆದಂಥ ಪುಣ್ಯಕರ್ಮ, ಜೀವರಿಂದ ಆದ ಪುಣ್ಯಕರ್ಮ, ಜೀವರಿಂದ ಆದ ಪಾಪಕರ್ಮ. ಪುಣ್ಯಕರ್ಮವನ್ನು ದೇವತೆಗಳೆಲ್ಲರೂ ನಿಂತು ಮಾಡಿಸ್ತಾರೆ, ಪಾಪಕರ್ಮವನ್ನು ದೈತ್ಯರೆಲ್ಲ ನಿಂತು ಮಾಡಿಸ್ತಾರೆ. ಅಲ್ಲೊಂದು ಸೀಕ್ರೆಟ್ ಇದೆ, ದೈತ್ಯರು ಪಾಪಕರ್ಮ ಮಾಡಿಸ್ತಾರೆ, ಅವರೊಳಗೆ ನಿಂತು ಮಾಡಿಸೋದು ದೇವತೆಗಳು. ಮತ್ತೆ ಈ ಹಂಚಿಕೆ ಬಂದಾಗ ಒಂದು ಕೆಲಸ ಎಲ್ಲರೂ ಸೇರಿ ಮಾಡಿದಾಗ ಡಿವಿಷನ್ ಆಗಬೇಕಲ್ಲ, ಬಂದ ಪ್ರಾಫಿಟಲ್ಲಿ ಎಲ್ಲರಿಗೂ ಡಿವಿಷನ್ ಬೇಕಲ್ವ. ಅದಕ್ಕೆ ಒಂದು ಪುಣ್ಯಕರ್ಮ ನಡೆದಾಗ ಯಾವ ಯಾವ ದೇವತೆಗಳೆಲ್ಲ ಅದರ ಕೈ ಹಾಕಿ ಮಾಡಿಸಿದ್ದಾರೋ ಅವರಿಗೆಲ್ಲ ಶೇರ್ ಹೋಗುತ್ತೆ. ಪುಣ್ಯಕರ್ಮವ ಪುಷ್ಕರಾದಿ, ಪುಷ್ಕರ ಮೊದಲುಕೊಂಡು ಕರ್ಮಾಭಿಮಾನಿ ಪುಷ್ಕರ ಮೊದಲುಕೊಂಡು ಹಿರಣ್ಯ ಗರ್ಭಾಂತರ್ಗತ ಬ್ರಹ್ಮಣ್ಯ ದೇವನಿಗರ್ಪಿಸುತ್ತಲರಿರು. ವಿಶೇಷವಾಗಿ ಪುಷ್ಕರಾದಿ ಸಮಸ್ತ ದೇವತಾಂತರ್ಗತ ಬ್ರಹ್ಮಾಂತರ್ಗತ ಬ್ರಹ್ಮಣ್ಯ ದೇವ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇರಯ್ಯ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಪಾಪಕರ್ಮಗಳ ಜನ್ಯ ದುಃಖವ ಕಲಿಮುಖದ್ದರಿ ಗುಣ್ಣಲೀವನು. ಇಲ್ಲಿ ಹೇಳ್ತಾರೆ, ಈ ಪುಣ್ಯಕರ್ಮಗಳನ್ನಾಗಲಿ ಪಾಪಕರ್ಮಗಳನ್ನಾಗಲಿ ನಾವು ದೇವರಿಗೆ ಅರ್ಪಣೆ ಮಾಡುವುದು ಸರಿಯಾಗಿ ತಿಳ್ಕೋಬೇಕು. ಏನು ಬಾಳೆಹಣ್ಣು ಏನು ಅಥವಾ ನೈವೇದ್ಯಕ್ಕೆ ನೆಟ್ಟಿರ್ತೇವೆ ಭೋಜನಾದಿಗಳನ್ನು, ಆಹಾರ ಪದಾರ್ಥಗಳನ್ನು, ಆ ಥರ ದೇವರಿಗೆ ಸಮರ್ಪಣೆ ಅಂತ ಪುಣ್ಯ ಪಾಪಗಳು ದೇವರಿಗೆ ಸಮರ್ಪಣೆ, ದೇವರು ತಿಂದು ಬಿಡುತ್ತಾನೆ, ದೇವರು ಪುಣ್ಯಕರ್ಮವನ್ನು ಸ್ವೀಕಾರ ಮಾಡ್ತಾನೆ ಪಾಪ ಸ್ವೀಕಾರ ಮಾಡಲ್ಲ ಅಂತ ಇದೇನಿದೆಯಲ್ಲ, ಮಾತು ಹಾಗಲ್ಲ ಅರ್ಥ. ದೇವರು ನಮ್ಮ ಪುಣ್ಯಕರ್ಮದ ಫಲವನ್ನೂ ಸ್ವೀಕಾರ ಮಾಡಲ್ಲ, ಪಾಪಕರ್ಮದ ಫಲವನ್ನೂ ಸ್ವೀಕಾರ ಮಾಡಲ್ಲ. ಯಾಕೆ, ಕರ್ಮದ ಫಲ ಉಣ್ಣುವಂಥ ಒಂದು ಕರ್ಮ ಜೀವನಿಗೆ ಇರೋದು, ದೇವರಿಗಲ್ಲ. ಮತ್ತು ದೇವರೇನು ಸ್ವೀಕಾರ ಮಾಡ್ತಾರೆ? ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸಹರಿಪಿಬೇತ್ ಅಂತ. ಭಗವಂತ ಶುಭವನ್ನೇ ಸ್ವೀಕಾರ ಮಾಡುತ್ತಾನೆ, ಅಶುಭ ಸ್ವೀಕಾರ ಮಾಡಲ್ಲ ಅಂದರೆ ನಾವರ್ಥ ಮಾಡಿಕೊಂಡ್ವಿ, ನಮ್ಮ ಶುಭ ಕರ್ಮವನ್ನು ಸ್ವೀಕಾರ ಮಾಡಿಬಿಡ್ತಾನೆ, ಅಶುಭ ಕರ್ಮವನ್ನು ಸ್ವೀಕಾರ ಮಾಡಲ್ಲ ಅಂತ ತಪ್ಪು ತಿಳ್ಕೊಂಡ್ವಿ. ಎರಡನ್ನೂ ತಗೊಳ್ಳಲ್ಲ, ಮತ್ತೆ ತಗೊಂತಾನೆ ಅಂತ ಹೇಳಿದ್ರಲ್ಲ. ಶುಭಂ ಪಿಬತ್ಯ ಸೌ ನಿತ್ಯಂ ಅಂದರೆ ಅರೆ ಹೇಳ್ತಾರೆ, ಶುಭ ಅಂದರೆ ಯಾವುದು? ಆ ಶುಭಾಶುಭ ಕರ್ಮಗಳಲ್ಲಿ ತನ್ನ ರೂಪಗಳು ನಿಂತಿರುತ್ತೆ. ಆ ಭಗವದ್ ರೂಪಗಳು ಯಾವಾಗೂ ಶುಭ, ತನ್ನ ರೂಪಗಳು ತಾನು ತಗೊಳ್ತಾನಷ್ಟೇ ಹೊರತು ಈ ಕರ್ಮ ಕರ್ಮ ಫಲವನ್ನು ಸ್ವಾಮಿ ಉಣ್ಣಲ್ಲ, ಅದು ಜೀವನಿಗೆ ಉಣಿಸ್ತಾರೆ. ಆದ್ದರಿಂದ ನಾವೇನು ಮಾಡಬೇಕು? ಈ ಕರ್ಮ ಫಲವನ್ನು, ಕರ್ಮವನ್ನು ಕರ್ಮ ಫಲವನ್ನು ದೇವರ ಅಧೀನ ಚಿಂತನೆ ಮಾಡಬೇಕು, ದೇವರ ಮುಂದಿಡಬೇಕು. ಅಯ್ಯ, ನಾನು ಉಣಬೇಕಾಗಿದ್ದು ಈ ಕರ್ಮ ಫಲ, ನನಗೆ ಆ ಕರ್ಮ ಫಲವನ್ನು ಉಣಿಸುವಾಗ ನೀನು ಅದರೊಳಗಿರುವ ನಿನ್ನ ರೂಪಗಳನ್ನು ಸ್ವೀಕಾರ ಮಾಡಿ ಆ ಫಲವನ್ನು ನನಗೆ ಉಣಿಸ್ತೀಯ, ಅದು ಕೆಟ್ಟದಾಗಲಿ ಒಳ್ಳೆಯದಾಗಲಿ. ಆದ್ದರಿಂದ ನನಗೆ ಈ ಒಳ್ಳೆ ಕರ್ಮ ಫಲವಾಗಲಿ ಕೆಟ್ಟ ಕರ್ಮ ಫಲ ಆಗಲಿ ನಾನಾಗಿ ಉಣಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ ಹರಿಯ, ನಾನಾಗಿ ಉಣಲಿಕ್ಕೆ ನನಗೆ ಸ್ವಾತಂತ್ರ್ಯವಿಲ್ಲ. ನೀನೇ ನನಗೆ ಒಳ್ಳೆ ಕರ್ಮದ ಫಲ ಆಗಲಿ ಕೆಟ್ಟ ಕರ್ಮದ ಫಲ ಆಗಲಿ ನೀನೇ ಉಣಿಸಬೇಕು ಹರಿ ಅಂತ ದೇವರ ಮುಂದೆ ಎರಡನ್ನ ಅಧೀನ ಚಿಂತನೆ ಮಾಡಿ ಇಡುವುದೇ, ಅವನ ಅಧೀನ ಅಂತ ತಿಳಿಯುವುದೇ ನಿಜವಾದ ಸಮರ್ಪಣೆ. ಹಾಗೆ ಮಾಡಿದರೆ ಅವಾಗ ಏನಾಗುತ್ತೆ? ಇದನ್ನ ಬಿಂಬಾರ್ಪಣ ವಿಧಿ ಎಂಬುದರಲ್ಲಿ ಅರಣ್ಯಕಾಚಾರ್ಯರು, ಹಾಗೆ ಕರ್ಮ ಸಮರ್ಪಣ ಪ್ರಾತಃ ಸಂಕಲ್ಪ ಗದ್ಯ ಅಂತ ಹೇಳಿದಂತೆ ಸರ್ವ ಸಮರ್ಪಣ ಗದ್ಯ ಅಂತ ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದಾರೆ. ಅವರು ವಿಶೇಷವಾಗಿ ಹೇಳ್ತಾರೆ, ಪಾಪಕರ್ಮಗಳನ್ನು ಅರ್ಪಣೆ ಮಾಡಬೇಕು. ಅರ್ಪಣ ಅಂದರೆ ಹೇಗೆ ಅಂದರೆ ಅಧೀನ ಚಿಂತನ. ಹೇಗೆ? ಪುಣ್ಯಕರ್ಮ ಮಾಡಿಸಿದ್ದಕ್ಕೆ ಸಂತೋಷದಿಂದ ಅಧೀನ ಚಿಂತನ, ಪಾಪಕರ್ಮಗಳು ಮಾಡಿಸಿದ್ದಕ್ಕೆ ನನ್ನ ದೋಷದಿಂದಾಗಿ ಹೀಗೆ ಮಾಡಿಸಿದೆಯಪ್ಪ ಅಂತ ದುಃಖದಿಂದ ದೇವರ ಅಧೀನ ಚಿಂತನ ಮಾಡಬೇಕು. ಆ ಮಾಡುವಾಗ ಸ್ವಾಮಿ ನನ್ನ ಮೂಲಕ ದೇವತೆಗಳ ಮೂಲಕ ನನ್ನಿಂದ ಕರ್ಮ ಮಾಡಿಸಿದ್ದೀಯಾ, ಪುಣ್ಯ ಕರ್ಮಗಳನ್ನು ಅದು ಮಾಡಿಸಿದಾಗ ಅದರಲ್ಲಿ ಭಾಗ ದೇವತೆಗಳಿಗೆ ಅವರವರ ಸಾಧನೆಗೆ ಕಾರಣ ಆಗಿದೆ. ಮೋಕ್ಷದ ಪರ್ಯಂತ ಸಾಧನೆಗೆ ಈ ಪುಣ್ಯ ಚೂರೇ ಇರಬಹುದು, ಅದೊಂದು ಭಾಗ ಆಗಿದೆ. ಆ ರೀತಿಯಲ್ಲಿ ನಿನ್ನ ಭಕ್ತರ ಸಾಧನೆಗೆ ಇದು ಸಹಕಾರಿಯಾದ್ದರಿಂದ ಅದು ನಿನ್ನ ಪೂಜೆ ಆಗಲಿ. ಇನ್ನು ನನ್ನ ಮೂಲಕ ಈ ದೈತ್ಯರಿಂದ ಏನು ವಿಶೇಷವಾಗಿ ಪಾಪಕರ್ಮ ಮಾಡಿಸಿದ್ದೀಯ, ನೀ ಏನು ಮಾಡ್ತಾ ಇದ್ದ ಸ್ವಾಮಿ ಆ ಪಾಪಕರ್ಮವೆಲ್ಲವನ್ನ ಅಂದರೆ ನನಗೆ ಚೂರು ನನ್ನ ಯೋಗ್ಯತೆ ಎಷ್ಟು ನನಗೆ ಕೊಟ್ಟು ಮಿಕ್ಕದ್ದೆಲ್ಲ ದೈತ್ಯರಿಗೆ ಕೊಡ್ತಾ ಇದೆಯಾ, ಆ ದೈತ್ಯರಿಗೆ ಕೊಟ್ಟ ಪಾಪಕರ್ಮ ಅದರ ಫಲ ಅವರಿಗೆ ಅಂಧನ ತಮಸ್ಸೆಗೆ ಕಾರಣ ಆಗ್ತಾ ಇದೆ, ಚೂರೇ ಆಗಿರ್ಬೋದು ಕಾರಣ ಆಗ್ತಾ ಇದೆ. ನಿನ್ನ ದ್ವೇಷಿಗಳಿಗೆ ಅಂಧನ್ ತಮಸ್ಸು ಬರಲಿಕ್ಕೆ ಕಾರಣ ಆಯಿತು ನನ್ನ ಪಾಪಕರ್ಮ, ಅದು ನಿನ್ನ ಪೂಜೆ. ನಿನ್ನ ದ್ವೇಷಿಗಳಿಗೆ ದುರ್ಗತಿ ಬರಲಿಕ್ಕೆ ಕಾರಣ ಆಯಿತಲ್ಲ ನನ್ನ ಕರ್ಮ, ಅದು ನಿನ್ನ ಪೂಜೆ. ನಿನ್ನ ಭಕ್ತರಿಗೆ ಒಳ್ಳೆಯದಾಗಲಿಕ್ಕೆ ನಾನು ಕಾರಣ ಆದೆ, ನೆಪ ಆದೆ. ನಿನ್ನ ದ್ವೇಷಿಗಳಿಗೆ ಕೆಟ್ಟದಾಗಲಿಕ್ಕೆ ನಾನು ನೆಪ ಆದೆ, ಎರಡೂ ಪೂಜೆಗಳೇ ಹರಿಯೇ ಅಂತ ನಾವು ದೇವರಲ್ಲಿ ನಾವು ವಿಶೇಷವಾಗಿ ಕರ್ಮಗಳನ್ನು ಅಧೀನ ಚಿಂತನ ಮಾಡಿದಾಗ ಭಗವಂತ ಏನು ಮಾಡ್ತಾನೆ? ನಾವು ಮಾಡಿದ ಪುಣ್ಯಗಳಲ್ಲಿ ನಮ್ಮಿಂದ ಆದಂಥ ಪುಣ್ಯಗಳಲ್ಲಿ ಭಾಗವನ್ನು ದೇವತೆಗಳಿಗೆ ಕೊಟ್ಟು, ನಮ್ಮಿಂದ ದೈತ್ಯರ ಮೂಲಕ ನಡೆಸಿದಂಥ ಪಾಪಗಳಲ್ಲಿ ಅವರ ಶೇರ್ ಏನು ಮೊದಲೇ ಕೊಡಬೇಕಾಗಿದ್ದವರಿಗೆ ಕೊಟ್ಟು ಇನ್ನು ನಮ್ಮ ಭಾಗ ಉಳಿದಿರುತ್ತಲ್ಲ, ಆ ಭಾಗದಲ್ಲಿ ಎರಡು ಭಾಗ ಇರುತ್ತೆ, ನಮ್ಮದೇ ಶೇರಲ್ಲಿ ಎರಡು ಭಾಗ, ಸೂಕ್ಷ್ಮ ಪುಣ್ಯ ಸ್ಥೂಲ ಪುಣ್ಯ ಅಂತ. ಆ ಸ್ಥೂಲ ಪುಣ್ಯವು ಸ್ಥೂಲ ಪಾಪ, ಸೂಕ್ಷ್ಮ ಪಾಪ ಅಂತ. ಸೂಕ್ಷ್ಮ ಪಾಪ ನಮಗೆ ಭಗವದ್ ವಿರುದ್ಧವಾದಂಥ ಬುದ್ಧಿ ಬರಲಿಕ್ಕೆ ಕಾರಣ ಆಗ್ತಾ ಇರುತ್ತೆ. ಸ್ಥೂಲ ಪಾಪ ನಾನಾ ಕಷ್ಟಗಳು ಬರಲಿಕ್ಕೆ ಕಾರಣ ಆಗ್ತಾ ಇರುತ್ತೆ. ನಾನಾ ರೀತಿ ಆಧಿ ವ್ಯಾಧಿ, ಮಾನಸಿಕ ತೊಂದರೆ, ಶಾರೀರಿಕ ತೊಂದರೆ ಇವೆಲ್ಲ ಬರಲಿಕ್ಕೆ ಕಾರಣ ಆಗ್ತಾ ಇರುತ್ತೆ. ಆದ ಕಾರಣ ದೇವರೇನು ಮಾಡುತ್ತಾರೆ ಅಂದರೆ, ನಮ್ಮ ಈ ಪಾಪದ ಭಾಗದಲ್ಲಿ, ನಾವು ಅನುಭವಿಸಬೇಕಾದ ಪಾಪದ ಭಾಗದಲ್ಲಿ ದೇವರಿಗೆ ವಿರುದ್ಧವಾದ ಬುದ್ಧಿ ಬರುವಂಥ ಏನು ಪಾಪದ ಭಾಗ ಇದೆ, ಸೂಕ್ಷ್ಮ ಪಾಪದ ಭಾಗ, ಅದನ್ನು ದೈತ್ಯರಿಗೆ ಕೊಟ್ಟು ಬಿಡ್ತಾರೆ. ಅವರ ಪುಣ್ಯದಲ್ಲಿ ಏನು ಸೂಕ್ಷ್ಮ ಪುಣ್ಯ ಭಾಗ ಇರುತ್ತೆ, ಭಗವಂತನ ಮೇಲೆ ಭಕ್ತಿ ಬರುವಂಥ ಭಾಗ, ಅದವರಿಗೆ ವ್ಯರ್ಥ. ಅದರಿಂದ ಅದು ತೆಗೆದು ನಮಗೆ ಕೊಡುತ್ತಾರೆ. ದೇವರ ಮೇಲೆ ವಿರುದ್ಧ ಬುದ್ಧಿ ಬರಬೇಕಾದಂಥ ಪಾಪದ ಭಾಗ ಅವರಿಗೆ ಕೊಟ್ಬಿಡ್ತಾನೆ. ಮತ್ತೆ ಈ ಸ್ಥೂಲ ಪಾಪದ ಭಾಗ ನಮಗೆ ಹಾಗೆ ಉಳಿತಲ್ಲ ಅಂದರೆ ಅದನ್ನೂ ಕಡಿಮೆ ಮಾಡಿ ಆದಷ್ಟು ದೈತ್ಯರಿಗೆ ಕೊಡ್ತಾನೆ. ಹೇಗೋ ಒಂದಾಗಿ ಅವ್ರಿಗೆ ಕೊಟ್ಟು ಚೂರು ಭಾಗ ನಮಗೆ ಉಣಲಿಕ್ಕೆ ಕೊಟ್ಟೇ ಕೊಡ್ತಾನೆ. ನಾವು ಮಾಡಿದ ಪಾಪದಲ್ಲಿ ಸ್ಥೂಲ ಪಾಪದ ಭಾಗ ನಾನಾ ಕಷ್ಟಗಳನ್ನು ಕೊಡ್ತಾನೆ. ಆ ಕೊಡುವ ಕಾಲಕ್ಕೆ ಏನು ಸೂಕ್ಷ್ಮ ಪುಣ್ಯದ ಭಾಗ ಸೇರಿಸಿರ್ತಾನಲ್ಲ ದೈತ್ಯರದ್ದು, ಏನು ಭಗವಂತನ ಕಡೆ ಭಕ್ತಿ ಬರುವಂತಹದ್ದು, ಒಂದು ಕಡೆ ದುಃಖ ಬರ್ತಾ ಇರುತ್ತೆ ಪಾಪದಿಂದಾಗಿ, ಇನ್ನೊಂದು ಕಡೆ ಅಂದರೆ ಕಷ್ಟಗಳು ಬರ್ತಾ ಇರುತ್ತೆ, ದೇವರ ನೆನಪು ಬರ್ತಾ ಇರುತ್ತೆ. ನಾವು ಸಮರ್ಪಣೆ ಮಾಡದೇ ಹೋಗಿಬಿಟ್ಟಿದ್ರೆ ಏನಾಗ್ತಿತ್ತು, ಕಷ್ಟಗಳು ಬರ್ತಿತ್ತು, ಅದಕ್ಕೆ ದೇವರ ಮೇಲೆ ವಿರುದ್ಧ ಬುದ್ಧಿಯೂ ಬರ್ತಿತ್ತು. ದೇವರದು ತೆಗೆದು ಸಾಧನೆ ಆಗುವಂತೆ ಮಾಡುತ್ತಾನೆ ಎಂಬುದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹಾ, ಇದರಲ್ಲಿ ದೇವತೆಗಳು ನಮ್ಮಿಂದ ಪುಣ್ಯವನ್ನು ಮಾಡಿಸಿದರೆ ಅವರಿಗೆ ಆ ಪುಣ್ಯದಲ್ಲಿ ಶೇರ್ ಕೊಟ್ಟಿದ್ದು ಸರಿ. ದೈತ್ಯರು ನಮ್ಮ ಮೂಲಕ ಪಾಪ ಕೊಟ್ಟದ್ದಕ್ಕೆ, ಪಾಪ ಮಾಡಿಸಿದ್ದಕ್ಕೆ ಅವರಿಗೆ ಆ ಪಾಪದಲ್ಲಿ ಶೇರ್ ಕೊಟ್ಟದ್ದು ಸರಿ. ಆದರೆ ಕೇವಲ ದೈತ್ಯರು ಮಾಡಲಿಕ್ಕಾಗಲ್ಲ, ದೈತ್ಯರೊಳಗೆ ದೇವತೆಗಳೇ ಇದ್ದು ಮಾಡಿಸ್ತಾರೆ. ಹಾಗಾದರೆ ಆ ದೈತ್ಯರೊಳಗಿರುವ ದೇವತೆಗಳ ರೂಪಗಳಿಗೆ ಆ ಭಾಗ, ಪಾಪದ ಭಾಗ ಕೊಡಬೇಕಲ್ಲ ಅವರಿಗೆ ಅಂತ ಕೊಡಲ್ಲ. ಯಾಕೆ? ಪುಣ್ಯವೇ ಕೊಡ್ತಾರಂತ. ಯಾಕಪ್ಪ ಅಂದರೆ ಸಂಕಲ್ಪ ವ್ಯತ್ಯಾಸ. ಭಗವಂತನ ಆಜ್ಞಾ ಇದು ಅಂತ ಮಾಡಿಸ್ತಾರಾದ್ದರಿಂದ ಅವರಿಗೆ ಪಾಪ ಸ್ಪರ್ಶ ಇಲ್ಲ. ದೈತ್ಯರು ಮಾತ್ರ ಈ ವ್ಯಕ್ತಿ ಹಾಳಾಗಲಿ ಅಂತ ಮಾಡಿಸ್ತಾರಾದ್ದರಿಂದ ಅವರಿಗೆ ಆ ಪಾಪ ಸ್ಪರ್ಶ ಆಗ್ತಾ ಇದೆ. ಇದು ಒಳಗಿನ ಸೂಕ್ಷ್ಮ. ಹೇಳ್ತಾರೆ, ಪಾಪ ಕರ್ಮಗಳ ಜನ್ಯ ದುಃಖವ ಕಲಿಮುಖದ್ದರಿಗುಣ್ಣಲೀವನು. ಈ ಪಾಪ ಕರ್ಮದಿಂದ ಹುಟ್ಟಿರತಕ್ಕಂಥ ದುಃಖ ಅದನ್ನು ಹೇಳ್ತಾ ಇದ್ದಾರೆ. ಈ ಹರಿದ್ವೇಷ ಮಾಡುವ ದುಃಖ, ಹಾಗೆ ವಿಶೇಷವಾಗಿರತಕ್ಕಂಥ ನಾನಾ ಶಾರೀರಿಕ ಮಾನಸಿಕ ದುಃಖಗಳು ನಮ್ಮದು ಮ್ಯಾಕ್ಸಿಮಮ್ ವರಿ ಕೊಟ್ಬಿಡ್ತಾನಂತೆ ಭಗವಂತ. ಚೂರು ಕೊಟ್ಟೆ ಕೊಡ್ತಾನೆ ನಮಗೆ. ಕಲಿಮುಖದ್ದರಿ ಗುಣ್ಣಲೀವನು ಸಕಲ ಲೋಕಶರಣ್ಯ, ಎಲ್ಲ ಜೀವರಾಶಿಗಳಿಗೆ ಆಶ್ರಯ ಕೊಟ್ಟಂಥ ಸ್ವಾಮಿ ಶಾಶ್ವತ ಮಿತ್ರ. ಮಿಶ್ರ ಜನರಿಗೆ ಮಿಶ್ರ ಫಲವೀವ. ಇವನು ಶಾಶ್ವತ, ಇವನನ್ನು ಶಾಶ್ವತ ಅಂತ ಕರೀತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಬ್ರಹ್ಮಣ್ಯ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಣ್ಯ ಅಂದ್ರೆ ಹೇಳ್ತಾರೆ, ತಪೋ ಜಾತಿಶ್ಚ ವೇದಾಶ್ಚ ವಿಜ್ಞಾನಂ ಬ್ರಹ್ಮ ಸಂಹಿತಂ ತಸ್ಯ ಹಿತತ್ವಾದ ಬ್ರಹ್ಮಣ್ಯ. ಅಂದರೆ ತಪಸ್ಸು, ಬ್ರಹ್ಮ ಅಂದರೆ ವೇದ, ಜಾತಿ, ತಪಸ್ಸು, ವಿಜ್ಞಾನ ಅಂದರೆ ಇವೆಲ್ಲವೂ ಬ್ರಹ್ಮ ಶಬ್ದದಿಂದ ಇವೆಲ್ಲವನ್ನು ಕರೀತಾರೆ. ಇವೆಲ್ಲದಕ್ಕೂ ಹಿತ ಆದ್ದರಿಂದ ಭಗವಂತನಿಗೆ ಬ್ರಹ್ಮಣ್ಯ ಅಂತ. ಅಂದರೆ ಬಿಂಬರೂಪಿಯಾದ ಭಗವಂತನಿಗೆ ವಿಶೇಷವಾಗಿ ಬ್ರಹ್ಮಣ್ಯ ಅಂತ ಹೆಸರು. ಅದಕ್ಕೆ ಹೇಳ್ತಾರೆ ಬ್ರಹ್ಮಣ್ಯ, ಹೇಳ್ತಾರೆ ಬ್ರಹ್ಮಣ್ಯ ದೇವ. ದೇವತೆಗಳು ಈ ಎಲ್ಲದಕ್ಕೂ ಹಿತರು. ದೇವತೆಗಳು ಕೂಡ ವೇದಕ್ಕೆ ಹಿತರು, ವಿಜ್ಞಾನಕ್ಕೆ ಹಿತರು, ಜಾತಿಗೂ ಹಿತರು, ತಪಸ್ಸಿಗೂ ಹಿತರು, ಅವರೆಲ್ಲರೂ ಬ್ರಹ್ಮಣ್ಯರೇ. ಅದಕ್ಕೆ ಪ್ರಹ್ಲಾದ ರಾಜರನ್ನು ಸ್ತೋತ್ರ ಮಾಡುವಾಗ ಅಲ್ಲಿ ಹೇಳ್ತಾರೆ, ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧ ಜಿತೇಂದ್ರಿಯ ಅಂತ ಪ್ರಹ್ಲಾದ ರಾಜರು ಸ್ತೋತ್ರ ಮಾಡ್ತಾರೆ. ಮತ್ತು ದೇವರನ್ನ ಬ್ರಹ್ಮಣ್ಯ ಅಂದರೂ ಪ್ರಹ್ಲಾದ ರಾಜರನ್ನ ಬ್ರಹ್ಮಣ್ಯ ಅಂತ ಕರೆದರಲ್ಲ ಅಂದರೆ ಹೌದು. ಬ್ರಹ್ಮಣ್ಯ ಎಂಬ ಶಬ್ದದ ಅರ್ಥ ಏನು? ಬ್ರಹ್ಮ ಎಂಬ ಶಬ್ದದಿಂದ ಏನೇನಿದೆ ಅದಕ್ಕೆಲ್ಲ ಹಿತ ಮಾಡುವವ ಅಂತ ಅರ್ಥ. ಎಲ್ಲ ದೇವತೆಗಳು ಮಾಡುವವರೇ. ಅದಕ್ಕೆ ಬ್ರಹ್ಮಣ್ಯರು ಯಾರ್ಯಾರಿದ್ದಾರೆ ದೇವತೆಗಳು, ಅವರಿಗೆ ದೇವ, ಅದಕ್ಕೆ ಬ್ರಹ್ಮಣ್ಯ ದೇವ, ಅವರೆಲ್ಲರಿಗೂ ನಿಯಾಮಕನಾದ ಭಗವಂತ. ಅಷ್ಟೇ ಅಲ್ಲ, ಶರಣ್ಯ ಇವನೊಬ್ಬನೇ ಎಲ್ಲರಿಗೂ ಆಶ್ರಯ ಕೊಡತಕ್ಕಂಥವ. ಯಾಕೆ ಎಲ್ಲರಲ್ಲಿ ಇದಲ್ಲ, ಎಲ್ಲರೂ ಶರಣ್ಯರೇ. ಅಂದರೆ ತಮ್ಮ ತಮ್ಮ ಭಕ್ತರು ಯಾರು ಬಂದರೂ ಅವರು ಆಶ್ರಯ ಕೊಟ್ಟು ಅನುಗ್ರಹ ಮಾಡ್ತಾರಲ್ಲ, ರುದ್ರದೇವರು ಮಾಡ್ತಾರೆ, ಬ್ರಹ್ಮದೇವರು ಮಾಡ್ತಾರೆ, ವಾಯುದೇವರು ಮಾಡ್ತಾರೆ, ಗುರುಗಳೆಲ್ಲರೂ ಅನುಗ್ರಹ ಮಾಡ್ತಾ ಇದ್ದಾರೆ ನಮಗೆ. ಹೇಳ್ತಾರೆ ಎಲ್ಲರೂ ತಮ್ಮ ತಮ್ಮ ಶರಣಾಗತರಾದವರನ್ನು ರಕ್ಷಣೆ ಮಾಡುವವರೇ. ಆದರೆ ಅವರೊಳಗೆ ಭಗವಂತ ಇದ್ದು ರಕ್ಷಣೆ ಮಾಡಬೇಕಷ್ಟೇ ಹೊರತು ಯಾರೂ ಸ್ವತಂತ್ರರಾಗಿ ರಕ್ಷಣೆ ಮಾಡುವವರು ಒಬ್ಬರಿಲ್ಲ. ಭಗವಂತ ಮಾತ್ರ ಸ್ವತಂತ್ರವಾಗಿ ರಕ್ಷಣೆ ಮಾಡತಕ್ಕಂಥವ. ಆದ್ದರಿಂದ ಶರಣ್ಯ ಅಂತ ಅವನೊಬ್ಬನ್ನೇ ಕರೆಯು. ನಂತರ ಶಾಶ್ವತ ಅಂತ ಹೇಳ್ತಾ ಇದ್ದಾರೆ. ಈ ಬಿಂಬಮೂರ್ತಿಯೇ ವಿಶೇಷವಾಗಿರತಕ್ಕಂಥ, ಹೇಳ್ತಾ ಇದ್ದಾರೆ ಶಾಶ್ವತ ಅಂದರೆ ಏನು? ಹೇಳ್ತಾರೆ ಭೀತಾನಾಂ ಭಯಹಂತೃತ್ವಾತ್ ಅಭಯತ್ವಾಚ್ಚ ಶರಣಂ. ಹೇಳ್ತಾರೆ ಭಯಪಟ್ಟಂಥವರಿಗೆ ಭಯ ನಾಶನ ಮಾಡುತ್ತಾನೆ, ಅಭಯ ಕೊಡತಾನೆ. ಆದ್ದರಿಂದ ದೇವರನ್ನು ಶರಣ ಅಂತ ಕರೆದರು. ಶಾಶ್ವತ ಅಂದರೆ ಹೇಳ್ತಾ ಇದ್ದಾರೆ ಶಶ್ವದೇಕ ಪ್ರಕಾರ. ಇಲ್ಲಿ ಪ್ರಮಾಣವನ್ನು ಕೊಡತಾ ಬರ್ತಾ ಇದ್ದಾರೆ. ಅಲ್ಪಶಕ್ತಿ ಅಸಾರ್ವಜ್ಞಂ ಪಾರತಂತ್ರ್ಯಂ ಅಪೂರ್ಣತ ಉಪಜೀವಕತ್ವಂ ಜೀವತ್ವಂ ಈಶತ್ವಂ ತದ್ವಿಪರ್ಯಯ. ಇಲ್ಲಿ ಹೇಳ್ತಾ ಇದ್ದಾರೆ ಏನದು ಜೀವ ಅಂದರೆ ಏನು, ಜೀವನ ಲಕ್ಷಣ ಏನು ಅಂದರೆ ಅಲ್ಪಶಕ್ತಿ, ಅತ್ಯಂತ ಅಲ್ಪಶಕ್ತಿ ಹೊಂದಿರೋದು, ಅಸಾರ್ವಜ್ಞ ಜ್ಞಾನ ಪೂರ್ಣವಾಗಿ ಹೊಂದಿರದೇ ಇರೋದು, ಪಾರತಂತ್ರ್ಯ ಇನ್ನೊಬ್ಬರ ಮೇಲೆ ಆಧಾರಪಟ್ಟಿರೋದು, ಭಗವಂತನ ಮೇಲೆ ಸದಾ ಆಧಾರಪಟ್ಟಿರೋದು, ಅಪೂರ್ಣತ ಪೂರ್ಣ ಅಲ್ಲದೇ ಇರೋದು, ಯಾವಾಗಲೂ ಲೋಪ ಇರೋದು, ಉಪಜೀವಕತ್ವಂ ಚ ಜೀವತ್ವಂ ಇನ್ನೊಬ್ಬರ ಮೇಲೆ ಆಧಾರಪಟ್ಟಿರೋದೇ ಇದು ಜೀವನ ಲಕ್ಷಣ. ಈಶತ್ವಂ ತದ್ವಿಪರ್ಯಯ, ಈಶಾ ಅಂದರೆ ಆ ಲಕ್ಷಣ ಅದು ಬೇರೆ. ಹೇಗೆ ಅಂದರೆ ಅಲ್ಪಶಕ್ತಿ ಅಲ್ಲ, ಪೂರ್ಣ ಶಕ್ತಿ, ಸರ್ವಜ್ಞತ್ವ, ಸ್ವಾತಂತ್ರ್ಯ, ಪೂರ್ಣತ. ಇದು ವಿಶೇಷವಾಗಿ ಸ್ವಾಭಾವಿಕಂ ತಯೋರೇತತ ನಾನ್ಯಥಾ ಸ್ಯಾದಿ ಸ್ಯಾದಿತೀವಹಿ ವದಂತಿ ಶಾಶ್ವತಾವು ಏತವು ಅತಏವ ಮಹಾಜನಾಃ. ಇವೆಲ್ಲ ಅವ್ರಿಗೆ ಸ್ವಾಭಾವಿಕವಾದ್ದು, ಇವರಿಬ್ಬರು ಶಾಶ್ವತರು. ಅಂದರೆ ಜೀವನವೂ ಶಾಶ್ವತನೇ, ಶಾಶ್ವತವು ಇವರಿಬ್ಬರೂ ಶಾಶ್ವತ, ಅನಾದಿಯಿಂದಿರತಕ್ಕಂಥವು ಜೀವ ದೇವ. ಅದಕ್ಕೆ ಈ ಜೀವನಿಗೂ ಶಾಶ್ವತ ಅಂದರು, ಭಗವಂತನಿಗೂ ಶಾಶ್ವತ ಅಂದರಲ್ಲ. ಅಂದರೆ ಪ್ರಧಾನವಾಗಿ ಭಗವಂತನಿಗೆ ಶಾಶ್ವತ ಅಂತ ಹೆಸರು. ಯಾಕೆ? ಜೀವನಿಗೆ ಅಸ್ತಿತ್ವವನ್ನೇ ಕೊಟ್ಟು ಜೀವನೊಳಗೆ ಸದಾ ಇದ್ದು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಭಗವಂತನನ್ನು ಶಾಶ್ವತ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ಶರಣ್ಯ, ಶಾಶ್ವತ, ಬ್ರಹ್ಮಣ್ಯ ದೇವ ಅಂತ ಮೂರು ಗುಣಗಳಿಂದ ಭಗವಂತನ ಸ್ತೋತ್ರ ಮಾಡ್ತಾ ಬರ್ತಾ ಇದ್ದಾರೆ. ನಂತರ ಕೊನೆಗೆ ಬರ್ತಾರೆ, ಅಂದರೆ ಭಗವಂತನನ್ನು ಬ್ರಹ್ಮಣ್ಯ ದೇವ ಅಂತ ಚಿಂತನೆ ಮಾಡ್ತಾ ಬಂದರೆ ನಮ್ಮ ಒಳಗಿರುವ ಭಗವಂತ ಬ್ರಹ್ಮಣ್ಯ ದೇವ ಅಂದರೆ ವೇದ, ತಪಸ್ಸು, ವಿಜ್ಞಾನ, ಎಲ್ಲದಕ್ಕೂ ವಿಶೇಷವಾಗಿ ಹಿತನಾದವ ಅಂದರೆ ನಮ್ಮಲ್ಲಿ ವೇದದ ಬಗ್ಗೆ, ತಪಸ್ಸಿನ ಬಗ್ಗೆ, ವಿಜ್ಞಾನದ ಬಗ್ಗೆ ನಮಗೆ ವಿಶೇಷವಾದ ಹಿತಾಸಕ್ತಿ ಬೆಳೆಯುತ್ತೆ. ಭಗವಂತನನ್ನು ಶರಣ್ಯಾದ ಚಿಂತನೆ ಮಾಡಿದ್ದರಿಂದ ಯಥಾಶಕ್ತಿ ನಮಗೆ ನಮ್ಮನ್ನು ಯಾರು ಬೇಡಿ ಬರ್ತಾರೆ ಸಜ್ಜನರಾದವರು ಅವರಿಗೆ ಇಲ್ಲ ಅನ್ನೋದೇ ಕೊಡುವಂತಹ ಸೌಭಾಗ್ಯ ಕೊಡುತ್ತಾನೆ. ಹಾಗೆ ಭಗವಂತನನ್ನು ಶಾಶ್ವತ ಅಂತ ಚಿಂತನೆ ಮಾಡಿದ್ದರಿಂದ ನಮಗೆ ಸಂಸಾರದ ಭಯವೆಲ್ಲ ದೂರ. ಯಾಕೆ ನೋಡಿ, ಮನೆಯಲ್ಲಿ ನಾವೊಬ್ಬರೇ ಇದ್ದರೆ ಮುಂದೆ ನಮ್ಗೆ ಹೇಗೆ ಅಂತಿದ್ದೇ ಇರುತ್ತೆ, ಯಾವುದೋ ಒಂದು ತೊಂದರೆ. ನಮಗೊಂದು ಒಬ್ಬರು ಇದ್ದಾರೆ ಅಂತ ಗೊತ್ತಾದರೆ ಅಪ್ಪ ಪ್ರಶಾಂತ ಆಗಿರ್ತೆ. ಅದಕ್ಕಂದ್ರು ನಮ್ಮೊಳಗೆ ಭಗವಂತ ಇದ್ದಾನೆ ಅಲ್ಲ, ಇದ್ರೂ ಕಾಣಿಸಲ್ಲ, ಮಾತಾಡಲ್ಲಲ್ಲ. ಅದಕ್ಕೆ ಹೇಳ್ತಾರೆ, ದೇವ ಕಾಣಿಸ್ಬೇಕಾಗಿಲ್ಲ, ಮಾತಾಡಬೇಕಾಗಿಲ್ಲ. ಅವನು ನಮ್ಮನ್ನು ಯಾವುದೋ ಒಂದು ರೂಪದಿಂದ ರಕ್ಷಣೆ ಮಾಡ್ತಾನೆ, ಯಾವುದೋ ಒಂದು ರೂಪದಿಂದ ಬಂದು ಮಾತಾಡಿಸ್ತಾನೆ, ಸಮಾಧಾನ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ. ನಮಗೆ ಬೇಕಾಗಿದ್ದದು ದೃಷ್ಟಾಂತ ನೋಡಬೇಕಾದರೆ ನಮ್ಮ ಗುರುಗಳಾಗಿರ್ತಕ್ಕಂಥ ರಘುಪ್ರೇಮತೀರ್ಥರ ಚರಿತ್ರೆ. ಒಂದು ಕಡೆ ತಾಯಿ, ಹೆಂಡತಿ, ಅವರ ತಮ್ಮ ಎಲ್ಲ ಒಂದು 7-8 ಜನ ಅಲಹಾಬಾದಿಗೆ ಹೋಗಿರ್ತಾರೆ, ಅಲ್ಲಿಂದ ಕಾಶಿಗೆ ಹೋಗಬೇಕು, ಎಲ್ಲ ಹೋಗಬೇಕು ಅಂತ. ಅಷ್ಟರೊಳಗೆ ತಾಯಿ ಮೈ ಹುಷಾರಿಲ್ಲ ಆಗುತ್ತೆ, ದುಡ್ಡು ಸಾಕಾಗದೆ ಬರುತ್ತೆ ಅವರಿಗೆ. ಅದಕ್ಕೆ ಅವರು ಅವ್ರನ್ನಲ್ಲೇ ಆ ಕ್ಷೇತ್ರದಲ್ಲೇ ಇಟ್ಟು, ನಾನು ಈಗ ಬರ್ತೀನಿ ಹೋಗಿ ಅಂಥೇಳಿ ವೇಗವಾಗಿ ಆದೋನಿಗೆ ಬಂದು ಅಲ್ಲಿ ಮನೇಲಿಟ್ಟ ದುಡ್ಡನ್ನು ತಗೊಂಡು ಒಂದು ಪೇಟಿಗೆಯಲ್ಲಿ ಹೊರಡುತ್ತಾರೆ. ಮಧ್ಯದಲ್ಲಿ ಒಂದು ಸ್ಟೇಷನ್ನಲ್ಲಿ ಚೂರು ಕೂಡಬೇಕಾಗುತ್ತೆ, ಟ್ರೈನ್ ಬರೋವರು ಕಾಯಬೇಕಾಗುತ್ತೆ. ಆ ಕಾಯೋ ಕಾಲಕ್ಕೆ ಪೆಟ್ಟಿಗೆ ಅಲ್ಲೇ ಇಟ್ಕೊಂಡು ಕೂತಿರ್ತಾರೆ. ಸ್ವಲ್ಪ ಹೊತ್ತಿಗೆ ಕಣ್ಣು ತೆಗಿತಾರೆ, ನೋಡಿದರೆ ಇವರು ನಿದ್ದೆಯಲ್ಲಿ ಸರ್ಕೊಂಡು ಮುಂದಕ್ಕೆ ಬಂದುಬಿಟ್ಟಿರ್ತಾರೆ. ನಿದ್ದೆಯಲ್ಲೇ ಪಾಪ ತುಂಬ ಜಂಪ್ ಹತ್ತಿರುತ್ತೆ ಆ ಒಂದು ರೈಲ್ವೆ ಸ್ಟೇಷನ್ನು ಗಡಿಬಿಡಿಗೆ, ಯಾರು ಪಕ್ಕದಲ್ಲಿ ಬಂದರು ಹಾಗೆ ಹೀಗೆ ಅಂತೇಳಿ ಸ್ವಲ್ಪ ಸರ್ಕೊಂಡು ಹಾಗೆ 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 ದೂರಕ್ಕೆ ಹೋಗಿರ್ತಾರೆ. ಇವರು ಪೆಟ್ಟಿಗೆ ಕಾಣಿಸಲ್ಲ, ಏನಾಗಬೇಕು ಪರಿಸ್ಥಿತಿ? ಅದು ಊರಲ್ಲದ ಊರು, ದೇಶವಲ್ಲದ ದೇಶ, ತನ್ನವರೆಲ್ಲ ಎಲ್ಲೋ ಇದ್ದಾರೆ, ತಾನ ದುಡ್ಡು ತಂದದ್ದು ಹೀಗಾಗಿ ಕೂತಿದೆ. ಹೇ ಸ್ವಾಮಿ, ನೀನೇ ಕಾಯಬೇಕ, ಇನ್ಯಾರಿಲ್ಲ ಅಂತ. ಆವಾಗ ನಾನು ಹೀಗೆ ಬಂದಲ್ಲ, ಎಲ್ಲಿ ಆಗುತ್ತೆ ನನ್ನ ಪೆಟ್ಟಿಗೆ ಅಂತ ಚೂರು ಆಲೋಚನೆ ಮಾಡ್ತಾ ಹಾಗೆ ನೋಡಿದರೆ ದೂರದಲ್ಲಿ ಒಂದು ಪೆಟ್ಟಿಗೆ ಕಾಣಿಸ್ತು, ತಾವು ತಂದ ಪೆಟ್ಟಿಗೆ ಅಂತ ಇತ್ತದು. ಅದಕ್ಕೆ ಮೇಲೆ ಸ್ವಲ್ಪ ದೂರದಲ್ಲಿದೆ, ಅದಕ್ಕೆ ಅಲ್ಲಿ ಹತ್ತ ಸರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಒಬ್ರು ಕೂತಿದ್ದಾರೆ, ಯಾರೊಬ್ರು ಕೂತಿದ್ದಾರೆ ಆ ಪೆಟ್ಟಿಗೆ ಹತ್ರ. ಅದಕ್ಕೆ ಯಾರೂ ಬರ್ತಾ ಇಲ್ಲ. ಅದಕ್ಕೆ ಇವರು ಸಂಕೋಚ ಆಯಿತು, ಏನ್ರಿ ಆ ಪೆಟ್ಟಿಗೆ ನಾನು ತಂದದ್ದ, ಚೇಂಜ್ ಚೆನ್ನಾಗಿರುತ್ತೆ, ಅದಕ್ಕೆ ನೋಡೋಣ ನಮ್ದೇ ಹೌದಾ ಅಲ್ವಾ ಅಂತ. ಮೆಲ್ಲಕ್ಕೆ ಅಲ್ಲಿ ಹೋಗಿ ಆ ಪೆಟ್ಟಿಗೆ ನೋಡ್ತಾರೆ, ಇವರತ್ತೆ ಎಲ್ಲ ಗುರುತು ಎಲ್ಲ ಇದೆ. ಅವಾಗ ಇವ್ರು ನೋಡಿ ಆ ಪೆಟ್ಟಿಗೆ ಕೈ ಹಾಕ್ತಾರೆ, ಹಾಕಿದಾಗೂ ಆ ವ್ಯಕ್ತಿ ಏನು ಅಂದಿಲ್ಲ. ಆ ವ್ಯಕ್ತಿ ಯಾರು ನೋಡ್ತಾರೆ, 3 ನಾಮ ಹಾಕ್ಕೊಂಡ ಒಬ್ಬ ವ್ಯಕ್ತಿ ಕೂತೇ ಇದ್ದಾನೆ, ಆ ಪಕ್ಕದಲ್ಲೇ ಕೂತಿದ್ದಾನೆ, ಅದರ ಮೇಲೆ ಕೈ ಹಾಕಿಲ್ಲ ಅವನು. ಆತ ಇದ್ದದ್ದಕ್ಕೆ ಯಾರು ಕೈ ಹಾಕಿಲ್ಲ. ಇವರು ಬಂದು ಆ ಪೆಟ್ಟಿಗೆ ಕೈ ಹಾಕಿದ ಕೂಡಲೇ ಒಂದೇ ನಿಮಿಷದಲ್ಲಿ ಎದ್ದು ಹೋಗ್ಬಿಟ್ಟ, ಎಲ್ಲಿಗೆ ಹೋದ್ನೂ ಗೊತ್ತಿಲ್ಲ. ಹೇಳ್ತಾರೆ, ಸ್ವಾಮಿ ನೀನೇ ಈ ರೂಪದಲ್ಲಿ ಬಂದ್ಯಪ್ಪ, ರಕ್ಷಣೆ ಮಾಡಿದ್ದೀಯ. ಅವರು ಇಡೀ ಬದುಕೆಲ್ಲ ಸರಕ್ಷಿತ ರಕ್ಷತೆ ಯೋಹಿ ಗರ್ಭೆ ಅಂತ ಅದನ್ನು ಸಾಧನೆ ಮಾಡಿದವರು. ಅವನೇ ಕಾಯ್ತಾನೆ, ಅವನೇ ಕಾಯ್ತಾನೆ ಅಂತ. ಅವನೇ ಕಾಯ್ತಾನೆ ಅಂದರೆ ಸಾಕ್ಷಾತ್ತಾಗಿ ಬಂದು ನಿಲ್ತಾನೆ, ಅವನೇ ಮಾತಾಡ್ತಾನೆ, ಅವನೇ ಸಮಾಧಾನ ಮಾಡ್ತಾನೆ, ಅವನೇ ಎಲ್ಲ ಮಾಡಿಬಿಡ್ತಾನೆ ಅಂತಲ್ಲ, ನಮ್ಮೊಳಗೆ ಇದ್ದಾನೆ, ಅವನೇ ನಮ್ಮ ರೂಪದಲ್ಲಿದ್ದು ಕಾಯ್ತಾ ಇದ್ದಾನೆ. ಅನೇಕ ರೂಪಗಳಿಂದ ಅವನೇ ರಕ್ಷಣೆ ಮಾಡ್ತಾನೆ. ಇದನ್ನು ಅಲ್ಲಿ ಹೇಳ್ತಾರೆ. ಈ ಒಂದು ಚಿಂತನೆ, ಈ ಒಂದು ವಿಶೇಷವಾಗಿರತಕ್ಕಂಥ ಚಿಂತನೆ ಸಾಧಕನಾದವನಿಗೆ ಕೊಡತಕ್ಕಂಥ ಧೈರ್ಯ ಇನ್ಯಾವ ಆಲೋಚನೆ ಕೊಡಲ್ಲ. ನಾವು ಅಂದುಕೊಂಡಿರಬಹುದು, ನಾವಿಟ್ಟ ದುಡ್ಡು, ನಾವಿಟ್ಟ ಇದು, ನಮ್ಮ ಬಳಗ, ನಮ್ಮವರು, ಮಕ್ಕಳು, ಅವರು, ಇವರು ಎಲ್ಲರ ನಮ್ಮನ್ನು ಕಾಯ್ತಾರೆ ಅಂತ. ಯಾರೂ ಕಾಯಲ್ಲ, ಇವನೊಬ್ಬನೇ ಕಾಯೋದು. ಆದರೆ ಅವನೊಬ್ಬರು ಇದ್ದಾನೆ ಎಂಬ ಕನ್ಫರ್ಮೇಶನ್ ನಮಗೆ ಬಂದ್ಬಿಟ್ರೆ, ಎಸ್ ಹಿ ಇಸ್ ದೇರ್ ಟು ಪ್ರೊಟೆಕ್ಟ್ ಅಸ್, ಆ ಚಿಂತನೆ ಬಂದರೆ ಎಷ್ಟು ಬೆಟ್ಟದಷ್ಟು ಧೈರ್ಯ ಸಾಧಕನಾದವನಿಗೆ ಬರುತ್ತೆ ಅದು ಮಾತಿನಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನುಭವಿಸಿದವರಿಗೆ ಮಾತ್ರ ಸಾಧ್ಯ ಆ ಭರವಸೆ ಕೊಡುವಂಥ ಧೈರ್ಯ. ಅದನ್ನು ದಾಸರಾಯಲ್ಲಿ ಹಾಕ್ತಾ ಇದ್ದಾರೆ. ಈ ದೈತ್ಯರು ಏನು ಮಾಡ್ತಾರೆ, ಅವರೇ ಅವರಿಗೂ ಅಷ್ಟೇ ಏನು ಕೋರೆ ಹಲ್ಲು ಇಟ್ಕೊಂಡು ಎಲ್ಲ ಇಟ್ಕೊಂಡು ಗೂಂಡ ಥರ ಬಂದು ನಮ್ಮನೇನು ಅಟ್ಯಾಕ್ ಮಾಡಲ್ಲ. ಅವರು ಅವರು ಸುತ್ತಿದ್ದವರ ಮೂಲಕವೇ ಕಾಟ ಕೊಡ್ತಾರೆ, ಒಳಗಿದ್ದು ನಾನಾ ಪ್ರಶ್ನೆಗಳು ಹಾಕ್ತಾರೆ, ನಾನಾ ರೀತಿಯಾದ ದೇವರ ಮೇಲೆ ಈ ಹಾದಿಯ ಮೇಲೆ ನಮಗೆ ಸಂಶಯ ಬರುವಂತೆ ಮಾಡ್ತಾರೆ, ದೇವರ ವಿರುದ್ಧವಾದ ಸ್ವಭಾವ ಬರುವಂತೆ ಮಾಡ್ತಾರೆ. ಇಂಥ ಕಾಲಕ್ಕೆ ಅವರಿಂದ ನಾವು ಬಚಾವಾಗಿ ಸಾಧನೆ ಆಗಬೇಕು ಅಂದರೆ ಏನು ಗತಿ? ಬೆಳಿಗ್ಗೆದ್ದ ಕೂಡಲೇ ವಿರುದ್ಧ ಭಾವನೆಗಳೇ, ಗುರುಗಳ ಮೇಲೆ ವಿರುದ್ಧ ಭಾವನೆ, ದೇವರ ಮೇಲೆ ವಿರುದ್ಧ ಭಾವನೆ ಎಲ್ಲ ಬರ್ತಾ ಇದ್ರೆ ಎಲ್ಲಿ ಸಾಧನೆ? ಸಾಧನೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಎಲ್ಲ ಬೆಂಕಿ ಹತ್ತಿ ಹೋಗ್ತಾ ಇರುತ್ತೆ, ಉರಿತಾ ಇರುತ್ತೆ. ಅಂಥ ಕಾಲಕ್ಕೆ ಭಗವಂತನನ್ನು ಚಿಂತನೆ ಮಾಡಬೇಕು. ವಾಯುದೇವರಂತರ್ಯಾಮಿಯಾಗಿ ನಿಂತು, ವಾಯುದೇವರಂತ ಆಕಣಾಶ್ಮ ಸಮ ಆ ವಾಯುದೇವರಂತರ್ಯಾಮಿಯಾಗಿ ನಿಂತು ಶಾಶ್ವತ ನಾಮಕನಾದ ಭಗವಂತ ನನ್ನಲ್ಲಿದ್ದಾನೆ ಅಂತ ಯಾರು ಸದಾ ಚಿಂತನೆ ಮಾಡುತ್ತಾರೆ ಅವರನ್ನು ಭಗವಂತ ವಿಶೇಷವಾಗಿ ಈ ದೈತ್ಯರ ಹಾವಳಿ ಅವರ ತಂಟೆಗೆ ಬಾರದಂತೆ ಮಾಡಿಬಿಡುತ್ತಾನೆ. ಅದು ಬರಬೇಕಾದರೆ, ಅಂಥ ಒಂದು ವಿಶೇಷ ಧೈರ್ಯ ಬರಬೇಕಾದರೆ, ಸಾಧನೆ ಆಗಬೇಕಾದರೆ ಸೂತ್ರ ಇಲ್ಲಿ ದಾಸರು ಹೇಳಿಕೊಡ್ತಾ ಇದ್ದಾರೆ. ಶರಣ್ಯ, ಶಾಶ್ವತ, ಬ್ರಹ್ಮಣ್ಯ ದೇವ ಅಂತ ಮೂರು ಗುಣಗಳ ಚಿಂತನೆ ಕೊಡ್ತಾ ಇದ್ದಾರೆ. ಇಲ್ಲೆಲ್ಲ ದಾಸರಾಯರು ಅನುಭವದ ಪಾಠಗಳನ್ನು ಹೇಳಿದ್ದಾರೆ. ಅವರ ಶಿಷ್ಯರೆಲ್ಲ ಇಂಥ ಗುಣಗಳನ್ನೇ ಆರಿಸಿ 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 ಅವನ್ನು ಚಿಂತನೆ ಮಾಡಿ ಮಾಡಿ ಫಲಗಳನ್ನು ಪಡೆದು ಹೋದಂಥ ಮಹಾತ್ಮರೆಲ್ಲ. ನಾವು ಕೇವಲ ಪಾರಾಯಣ ಮಾಡಿ ಮುಗಿಸ್ತೀವಿ, ಕ್ವಶ್ಚನ್ ಆನ್ಸರ್ ತಯಾರಾಗ್ತೀವಿ, ಅದನ್ನು ಜೀವನದಲ್ಲಿ ಅಪ್ಲೈ ಮಾಡಿ ಆನಂದ ಪಡೋ ಭಾಗ್ಯ ನಮಗಿತ್ತಾ ಇಲ್ಲ, ಆ ಭಾಗ ಲೋಪ ಆಗ್ತಾ ಇದೆ. ಅದಾಗದೇ ಇರಬೇಕಾದರೆ ನಾವು ಮೊದಲು ಮಾಡಬೇಕಾಗಿದ್ದು ಯಾವ ದೃಷ್ಟಿಯಿಂದ ಹರಿಕಥಾಮೃತಸಾರ ಮುಟ್ಟಬೇಕು ಅಂದರೆ ನಮ್ಮ ಜೀವನದಲ್ಲಿ ಅಳವಡಿಸಿಕೋಬೇಕು ಅಂತ. ಅಡಿಗೆ ಮಾಡುವುದು ಯಾವ ದೃಷ್ಟಿಯಿಂದ ಮಾಡುವುದು? ಎಲ್ಲರಿಗೂ ಮಾಡಿ ಹಾಕಬೇಕು ಅಂತ ಮಾಡಬೇಕಾ? ಎಲ್ಲರಿಗೂ ಮಾಡಿ ಹಾಕಿದ್ದಾನೆ, ತಾನೇ ಊಟ ಮಾಡಿಲ್ಲ, ಹೌದಲ್ಲ? ಊಟಕ್ಕೆ ಬರಬೇಕು, ನನಗೆ ಊಟಕ್ಕಾಗಬೇಕು, ಎಲ್ಲರಿಗೂ ಆಗಬೇಕು, ಹೌದಾನೆ? ಆ ರೀತಿಯಾಗಿ ನಾವು ಹರಿಕಥಾಮೃತ ಸಾರಕ್ಕೆ ನಮ್ಮ ಅನುಭವಕ್ಕೆ ಎಟಕಬೇಕು ಅಂತ ಆ ದೃಷ್ಟಿಯಿಂದ ಹರಿಕಥಾಮೃತ ಸಾರ ಕೈ ಹಾಕಿದರೆ ನಮಗೆ ಅನುಭವಕ್ಕೆ ಎಟಕದ ಮೇಲೆ ಇನ್ನೊಬ್ಬರಿಗೆ ಹೇಳಲಿಕ್ಕೆ ನಮಗೆ ಹಾಗೇ ಆಗುತ್ತೆ, ಹೌದಲ್ವೋ? ಆದ್ದರಿಂದ ನಮಗೆ ಅನುಭವ ಕೆಟಕದೆ ಹೋದರೆ ಇನ್ನೊಬ್ಬರಿಗೆ ನಾವು ಉಪದೇಶ ಕೊಡೋದೇನಿದೆ? ಇದು ದಾಸರಾಯರು ಹೇಳಿದ ಮಾತು, ನಂದಲ್ಲ. ಜೀವನದಲ್ಲಿ ಸ್ವಲ್ಪ ಆದರೂ ನಾವು ಅನುಷ್ಠಾನಕ್ಕೆ ಇಟ್ಕೊಂತ ಹೋದರೆ ಆ ಸ್ವಾಮಿ ಒಬ್ಬನಿದ್ದಾನೆ ನಮ್ಮೊಳಗೆ ನಿಂತು ರಕ್ಷಣೆ ಮಾಡ್ತಾ ಇದ್ದಾನೆ ಎಂಬ ಭಾವನೆ ಭರವಸೆ ನಮ್ಮೊಳಗೆ ಮೂಡದೆ ಹೋದರೆ ಈ ಹರಿಕಥಾಮೃತಸಾರ ಯಾಕೆ ಓದಬೇಕು? ಅದನ್ನು ದಾಸರಾಯರು ಹೇಳ್ತಾರೆ ಶಾಶ್ವತ ಅಂತ ಹೇಳಿ ಮುಂದೆ ಪೂರ್ಣಗೊಳಿಸ್ತಾರೆ. ತ್ರಿವಿಧ ಗುಣಗಳ ಮಾನಿ ಶ್ರೀ ಭಾರ್ಗವಿ ರಮಣ, ಗುಣಗುಣಿಗಳೊಳಗೆ ಅವರವರ ಯೋಗ್ಯತೆ ಕರ್ಮಗಳನ್ನನುಸರಿಸಿ ಕರ್ಮ ಫಲ ಸವಸರ ಆದವರ ಅಸುರರ ಗಣಕವಧಿ ಇಲ್ಲದೆ ಕೊಡುವ ದೇವಪ್ರವರವರ ಜಗನ್ನಾಥ ವಿಠಲ ವಿಶ್ವವ್ಯಾಪಕನು. ಅದ್ಭುತವಾದಂಥ ಈ ಕೊನೆಯ ಪದ್ಯ ಸಹಿತ ಮಿಕ್ಕ ಪದ್ಯಗಳ ಅರ್ಥ ಎಲ್ಲ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣೆ.